ಬೇರೆ ಇನ್ನ ವಿಭೂತಿ ಸಂಜೆಯನ್ನ ತಾವು ಉದ್ದೇಶ ಮಾಡುತ್ತಾರೆ. ವಿಭೂತಿ ಅಂದ್ರೆ ಏನು? ಎದ್ದ ವಿಭೂತಿ ಮತ್ತು ಶ್ರೀಮದ್ ಊರ್ಜಿತಮೇವ ಅಂತ ಇದನ್ನ ಕೃಷ್ಣನು ಹೇಳ್ತಾನೆ ಭಾಗವತರೆ ಮಗ ಗೀತಾದ್ರಿಂದ. ಏನ್ ಹೇಳ್ತಾ ಇದ್ದಾನೆ? ವಿಭೂತಿ ರೂಪಾಂತರ ಏನು ಅಂತಂದ್ರೆ, ಸಜಾತೀಯ ವಸ್ತುಗಳಲ್ಲಿ ಒಂದು ವಿಶೇಷವಾದ ಗುಣ ಕಂಡು ಬಂದರೆ ಅಲ್ಲಿ ಪರಮಾತ್ಮನ ವಿಶೇಷ ಸನ್ನಿಧಾನ ಉಂಟು ಅಂತ ಅರ್ಥ. ಸಜಾತೀಯ ವಸ್ತುಗಳಲ್ಲಿ ಒಂದು ವಿಶೇಷವಾದ ಗುಣ ಏನಾದರೂ ಕಂಡು ಬಂದರೆ ಅಲ್ಲಿ ಭಗವಂತನ ವಿಶೇಷವಾದ ಸನ್ನಿಧಾನ ಉಂಟು, ಅಲ್ಲಿ ಪೂಜೆಗೆ ಅದು ಹೆಚ್ಚಿನ ಯೋಗ್ಯವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಆ ವಿಭೂತಿ ರೂಪಗಳನ್ನ ಉಪದೇಶ ಮಾಡ್ತಾ ಇರ್ತಾರೆ ಈ ಸಂಧ್ಯೆಗಳು. ಶ್ರೀ ಹರಿಕಥಾ ಮುದಸಾರ ಗುರುಗಳ ಕರುಣದಿಂದ ಪರಿತು ಬೇಳುವೆ ಪರಮ ಭಗವದ್ ಭಕ್ತರು ಇದನ್ನು ಆದರದೆ ಕೇಳುವುದು. ಶ್ರೀ ತರುಣಿ ವಲ್ಲಭನ ಪರಮ ವಿಭೂತಿ ರೂಪವ ಕಂಡ ಕಂಡಲ್ಲಿ ತೆರದಿ ಚಿಂತಿಸುತ್ತ ಮನದಲ್ಲಿ ನೋಡು ಸಂಭ್ರಮದಿ. ನೀತ ಸಾಧಾರಣ ವಿಶೇಷ ಸಜಾತಿ ನೈಜ ಆಹಿತವು ಸಹಜ ದ್ವಿಜಾತಿ ಖಂಡ ಖಂಡ ಬಗೆಗಳ ಮರಿತು ಬುಧರಿಂದ. ನೀತ ಅಂದ್ರೆ ಎಂದೆಂದಿಗೂ ಕೆಳದೇ ಇರ್ತಕ್ಕಂತಹ ವಿಭೂತಿ ರೂಪ. ನೀತ ಅಂದ್ರೆ ಜೊತೆ ಹುಟ್ಟೋವಾಗಲೇ ಬಂದು ಹೋಗ್ಬಿಟ್ಟಿತ್ತು ಅದರೊಳಗೆ, ಹೊಸದಾಗಿ ಆವಾಹನ ಆದ್ರೂ ಅವನೇ ನಮ್ಗೇನು ಬೇಕಾಗಿಲ್ಲ, ಅದು ಹುಟ್ಟೋವಾಗಿಂದ ಅದ್ ಜೊತೆಗೆ ಇದ್ಬಿಡುತ್ತೆ. ಅದರಿಂದ ಆ ಸನ್ನಿಧಾನ ಹೋದ್ರೆ ಸಾಲಿಗ್ರಾಮ ಅಂತ ಇಟ್ಕೊಂಡ್ಬಿಡ್ತು. ಇನ್ನು ಸಾಧಾರಣ ಅಂತಂದ್ರೆ ತಮರಿ ವಿಹಂಗಾದಿಗಳಲ್ಲಿ ವ್ಯಾಪ್ತ ರೂಪ, ಏನು ಪರ್ವತಗಳು ಇವೆಲ್ಲ ಏನು ಈ ಪಕ್ಷಿಗಳು ಇವೆಲ್ಲದಲ್ಲಿರ್ತಕ್ಕಂತಹ ಪರಮಾತ್ಮನೇ ವ್ಯಾಪ್ತ ರೂಪ. ಎಲ್ಲ ಕಡೆ ವ್ಯಾಪ್ತನಾಗಿರ್ತಕ್ಕಂತಹ ರೂಪಕ್ಕೆ ಸಾಧಾರಣ ರೂಪ ಅಂತ ಹೇಳಿ, ಅಂದ್ರೆ ಎಲ್ಲ ಕಡೆ ಇದ್ದೆ ನಾವು ಹಿಂದೆ ಇದ್ದ ಜಾಗ ಯಾವುದು, ಇವೆಲ್ಲ ಸಾಧಾರಣ ರೂಪ ಅಂತ ಹೇಳಿ. ಇನ್ನು ವಿಶೇಷ ಅಂದ್ರೆ ಋತು ಅರ್ಜುನಾದಿಗಳಲ್ಲಿ ಋತು ಚಕ್ರವರ್ತಿಯಲ್ಲಿ ಭಗವಂತನ ವಿಶೇಷ ಆವೇಶ, ಇನ್ನು ಅರ್ಜುನನಲ್ಲಿ ಭಗವಂತನ ವಿಶೇಷ ಆವೇಶ. ಅದಕ್ಕೋಸ್ಕರವಾಗಿ ಇದು ವಿಶೇಷ ಅಂದ್ರೆ ಎಲ್ಲರಲ್ಲಿ ಇರಲ್ಲ, ಸಾಧಾರಣ ಎಲ್ಲದಲ್ಲೂ ಭಗವಂತ ಇದ್ದುಬಿಟ್ಟಿದ್ದಾರೆ, ಅದು ಸಾಧಾರಣ ರೂಪ ಆಗಿಬಿಟ್ಟು. ನೀತ ಅಂದ್ರೆ ಹುಟ್ಟೋವಾಗಲೇ ಸನ್ನಿಧಾನ ಸಮೇತವಾಗಿ ಹುಟ್ಟಿಬಿಟ್ಟಿರ್ತದೆ, ಅದು ಹುಟ್ಟೋವಾಗಲೇ ಬಂದು ಬಿಟ್ಟಿರ್ತಾದ್ರಿಂದ ಅದು ಮತ್ತೆ ಬೇರೆ ಹೋಗೋಣಿಲ್ಲ. ಇನ್ನು ವಿಶೇಷ ಇನ್ನು ಸಜಾತಿ ಅಂದ್ರೆ ಮನುಷ್ಯ ಗಂಧರ್ವಾದಿಗಳಲ್ಲಿ ತೃಣಾಂತ್ಯ ಜೀವನ ಮುಕ್ತಿ ಯೋಗ್ಯಕ್ಕೆ ಸಮಾನಭೂತಿವಿ. ತೃಣ ಜೀವನನ್ನ ಪ್ರಾರಂಭ ಮಾಡಿಕೊಂಡು ಮನುಷ್ಯ ಗಂಧರ್ವರು ಮುಕ್ತಿಯೋಗ್ಯ ಜೀವನದಲ್ಲಿ ಪರಮಾತ್ಮನ ಸಮಾನ ವಿಭೂತಿ ರೂಪ ಇರುತ್ತೆ ಅಂತ ಹೇಳಿ. ಅಲ್ಲಿ ಪರಮಾತ್ಮ ಸಮಾನವಾಗಿ ತಾನು ವಿಭೂತಿ ಮುಂದೆ ಇದ್ದಿರುತ್ತಾನೆ. ಹಾಗಾದ್ರೆ ಒಬ್ಬರಲ್ಲಿ ಮುಕ್ತಿಯೋಗ್ಯರು ಒಬ್ಬರಲ್ಲಿ ವಿಪರೀತ ಪ್ರಸಿದ್ಧರಾಗ್ತಾರೆ, ಇನ್ನೊಬ್ಬರಾಗಲ್ಲ ಯಾಕೆ ಅಂತಂದ್ರೆ ಆ ಕಾಲಕ್ಕೆ ತಕ್ಕಂತೆ ಅವರನ್ನು ಪ್ರಕಟ ಮಾಡೇ ಮಾಡ್ತಾನೆ ದೇವರು. ಪ್ರಕಟ ಮಾಡೇ ಮಾಡ್ತೇನೆ ಎಲ್ಲಾ ಕಾಲಕ್ಕೂ ಒಂದೇ. ಈಗ ಮಾವಿನಣ್ಣು ಮಾವಿನಕಾಯಿ ಕಿಚ್ಚಮ್ಮನ್ನು ಮುಟ್ತೀವಿ ಎಲ್ಲ ಒಂದೇ ಸಲ ಹಣ್ಣಾಗುತ್ತವೆ ಇಲ್ಲ, ಒಂದಿವತ್ತು ಆಗ್ತವೆ, ಇನ್ನು ಕೆಲವು ನಾಳೆ ಹಣ್ಣಾಗ್ತವೆ, ಕೆಲವು ನಾಡದ ಹಣ್ಣಾಗ್ತೀವಿ, ಯಾಕೆ ಅದರದ ಯೋಗ್ಯತೆ. ಹಾಗೆ ಕರ್ಮಾನುಸಾರವಾಗಿ ಎಲ್ಲಾ ಭಕ್ತಿಯೋಗ್ಯರಲ್ಲಿ ಭಗವಂತನ ಸವಾಲು ವಿಭೂತಿ ರೂಪ ಇದ್ದುಕೊಂಡು ಒಂದೇ ಸರಿ ಯಾಕೆ ಪ್ರಕಟ ಮಾಡಲ್ಲ ಅಂದ್ರೆ ಅವರವರು ಕರ್ಮಾನುಸಾರವಾಗಿ ಯಾವ್ಯಾವ ಜನ್ಮದಲ್ಲಿ ಪ್ರಕಟ ಮಾಡಬೋ ಅದನ್ನು ಪ್ರಕಟ, ಆದ್ರೆ ಅದರಲ್ಲಿ ಸಮಾನ ವಿಭೂತಿ ರೂಪ ಅಂದ್ರು ಸಜಾತಿ. ಇನ್ನು ನೈಜ, ನೈಜ ಸ್ಥಿತಿಯಲ್ಲಿ ಅಪರೋಕ್ಷ ಹೊಂದಿದ ದೇವತೆಗಳಲ್ಲ. ಇನ್ನು ನೈಜ, ನೈಜ ಸ್ಥಿತಿಯಲ್ಲಿ ಅಪರೋಕ್ಷವನ್ನು ಹೊಂದಿರ್ತಕ್ಕಂಥವ್ರು ಅಂದ್ರೆ ದೇವತೆಗಳಲ್ಲೂ ಕೂಡ ಅವರೆಲ್ಲ ಜಾತಾಪರೋಕ್ಷಗಳು ಅವರೆಲ್ಲ. ದೇವತೆ ಹುಟ್ಟಿರ್ಲಿಕ್ಕೇನೆ ಅಪರೋಕ್ಷ ಅಂದ್ರೆ ಹುಟ್ಟಿರ್ಲಿಕ್ಕೆ ಆಗಲ್ಲ, ಅವರು ಎಷ್ಟು ಬ್ರಹ್ಮಕಲ್ಪ ಸಾಧನೆ ಮಾಡಿರ್ತಾರೆ. ನಾವೆಲ್ಲ ಅರ್ಧಕಲ್ಪ ಮುಗಿಸ್ಕೊಂಡು ಹೋಗ್ತೀವಿ, ಅಪರೋಕ್ಷ ಜ್ಞಾನ ಎಲ್ಲ ನಮ್ಮ ಹಳೆ ಮಾರೆಲ್ಲ ಮುಗಿದು ಹೋಗ್ತೀವಿ. ಈಗ ಬ್ರಹ್ಮದೇವರು ತಗೊಂಡು 100 ಕಲ್ಪ ಸಾಮಾನ್ಯ ಅಪರೋಕ್ಷ, 100 ಕಲ್ಪ ವಿಶೇಷ ಅಪರೋಕ್ಷ. ಇನ್ನು ರುದ್ರದೇವರಿಗೆ 40-40 ಅಂತ ಕೆಲವರು, 50-50 ಅಂತ ಕೆಲವರು ಇಲ್ಲಿ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡ್ಬಂದು ಬೇಕಿಲ್ಲ. ಯಾಕೆ ಅಂದ್ರೆ ನಾವು ರುದ್ರದೇವರು ಸಹ ನಮ್ಮ ಸಾಧನೆ ಏನು ನಾವು ನೋಡ್ಕೋಬೇಕು. ನಾನಿನ್ನು SSLC ಓದ್ತಾ ಇದ್ದೆ, IAS ಸಿಲೆಬಸ್ ಕೇಳಿದ್ರೆ ಎಷ್ಟು ನಾಚಿ ಕೇಳೋ, SSLC ಓದ್ತಿರ್ತಾರೆ ಫೇಲ್ ಆಗಿರ್ತಾರೆ, ಏನಪ್ಪ IAS ಸಿಲೆಬಸ್ ಏನು ಅಂತ ಕೇಳಿದ್ರೆ ನೀನೆ ಡಿಗ್ರಿ ಆಗಿದೆ ಇಲ್ಲ SSLC ಫೇಲ್ ಆಗಿದೆ ಮುಟ್ಟಾಳ ಹೋಗುತ್ತಾರೆ ಅಷ್ಟೇ. ಆದ್ರೆ ನಾವು ರುದ್ರದೇವರ ಸಾಧನೆ ಬಗ್ಗೆ ತಲೆ ಕೆಡಿಸ್ಕೋತೀವಿ ಬೇಕಿಲ್ಲ. ಅದಕ್ಕೋಸ್ಕರವಾಗಿ ಅಂದ್ರೆ 50 ಕಲ್ಪ ಅಂತ ಇಟ್ಕೊಂಡ್ರೆ 50 ಕಲ್ಪ ಸಾಮಾನ್ಯ ಅಪರೋಕ್ಷಕ್ಕೆ, ಅವರ ಅಪರೋಕ್ಷ ಜ್ಞಾನವಾದರೆ 50 ಕಲ್ಪ ಪ್ರಾರಬ್ಧಕರವಾದ. ಅದಕ್ಕೋಸ್ಕರ ಅವರಿಗೂ ಹಿಂದೆ ಅಪರೋಕ್ಷ ಜ್ಞಾನಕ್ಕೆ ಹಿಂದೆ ಆಗಿರುತ್ತೆ. ಅಪರೋಕ್ಷ ಜ್ಞಾನವಾದರೆ ಪ್ರಾರಬ್ಧ ಕರ್ಮಾನುಭವ ನಮ್ದು ಅಷ್ಟೇ. ಈ ರೀತಿ ನಮ್ದೆಲ್ಲ ಒಂದು ಕಲ್ಪದೊಳಗೆಲ್ಲ ಮುಗಿದೋಗ್ತೀವಿ. ಅದಕ್ಕೋಸ್ಕರವಾಗಿ ನೈಜ ಸ್ಥಿತಿಯಲ್ಲಿ ಅಪರೋಕ್ಷವನ್ನು ಹೊಂದಿರ್ತಕ್ಕಂತಹ ದೇವತೆ. ಇನ್ನು ಆಗಿತ್ತಾದ್ರೆ ಈ ಜಗತ್ಪ್ರತಿಮೆ, ಈ ದೇವಸ್ಥಾನದಲ್ಲಿ ಪ್ರತಿಮೆಗಳಿರ್ತವೆ, ಮನೆಯೊಳಗೂ ಪ್ರತಿಮೆ ಆಗಿರ್ತವೆ, ತೀರ್ಥ ಪ್ರತಿಮಾ ಆಯುಧ ಪ್ರತಿಮೆಗಳಿಂದ 3 ಅಂತ ಹೇಳ್ತಾರೆ. ಯಾವುದು? ತೀರ್ಥ ಪ್ರತಿಮಾ, ಕ್ಷೇತ್ರ ಪ್ರತಿಮಾ, ಶಿಲಾ ಪ್ರತಿಮಾ ಅಂತ 3 ಇರ್ತಕ್ಕಂಥ. ಈ ರೀತಿ ಇರ್ತಕ್ಕಂಥ ಜಡ ಪ್ರತಿಮಾಗಳು ಏನಂತಾರೆ, ಸಾಲಿಗ್ರಾಮ ಅದು ಶಿಲಾ ಪ್ರತಿಮಾ, ಅಲ್ಲಿ ಸನ್ನಿಧಾನ ಹೋಗೋದು ಇಲ್ಲೇ ಇಲ್ಲ. ಇನ್ನು ಜಡ ಪ್ರತಿಮಾ, ತೀರ್ಥ ಕ್ಷೇತ್ರಗಳು ಇವೆಲ್ಲವೂ ಕೂಡ ಇನ್ನ ಸಹಜ ಅಂತಂದ್ರೆ ಸ್ವಯಂ ನತ್ತ ನೂಕುರು. ಕೆಲವು ಕಡೆಗೆ ಆ ಬಂಡೆ ಮೇಲೆ ಸ್ವಯಂ ನತ್ತ ತಾವಾಗಿ ಮುಂದ್ಬಿಟ್ಟಿತ್ತು. ಅದು ಅಲ್ಲಿರ್ತಕ್ಕಂತಹದ್ದೇ ಸಹಜ. ಅಲ್ಲಿ ಭಗವಂತನ ವಿಶೇಷವಾದ ಸನ್ನಿಧಾನ ಸಹಜವಾಗಿ ಹಿಂದೆ ಹೇಳ್ತಾರೆ. ಹಾಗೆ ಸಹಜವಾಗಿ ಭಗವಂತನ ಸನ್ನಿಧಾನ ಅಂತೆ. ಯಾಕಂದ್ರೆ ಆವಾಹನಾದಿಗಳು ಬೇಕಿಲ್ಲ, ಇನ್ನೊಬ್ಬರು ತಾವು ತಂದು ನಿಲ್ಲಿಸಬೇಕಾಗಿಲ್ಲ, ತಾನೇ ಮನಃಪೂರ್ವಕವಾಗಿ ಅಲ್ಲಿ ತಾನು ಸನ್ನಿಹಿತನಾಗಿ ಬಿಟ್ಟಿರ್ತಾನೆ. ಒಡಮೂರು ಬಿಟ್ಟಿರ್ತಾರೆ ಸ್ವಯಂ ವ್ಯಕ್ತಿ ಬಿಟ್ಟಿಕೊಂಡು ಹೇಳ್ತಾರೆ. ಈಗ ಸ್ವಯಂ ವ್ಯಕ್ತಿ ಯಾವುದು? ಸ್ವಯಂ ವ್ಯಕ್ತ ಮಹಿತರೆ ಶ್ರೀಮುತ್ತ ಆಮೇಲೆ ಇವೆಲ್ಲ ಕೆಲವಿದ್ದ ಸ್ವಯಂ ವ್ಯಕ್ತ ಕ್ಷೇತ್ರಗಳಿದ್ದಾವೆ. ಅಲ್ಲೇನು ಯಾರು ಪ್ರತಿಷ್ಠೆ ಮಾಡಿದ್ದ ಅಲ್ಲೇ ಇಲ್ಲ ತಾವೇ. ಇನ್ನ ವಿಜಾತಿ ಬೇರೆ ಬೇರೆ ಜಾತಿಗಳಲ್ಲಿ ಇರ್ತಕ್ಕಂತಹ ಪ್ರವಿಷ್ಟ ರೂಪರು ಬೇರೆ ಬೇರೆ ಅಲ್ಲಿ. ಅದಾದ್ರೆ ಖಂಡ ಅಖಂಡ, ಖಂಡ ಅಂತಂದ್ರೆ ಅಖಂಡ ಅಂತಂದ್ರೆ ಈ ತಪ್ಪೇಲಿರ್ತಕ್ಕಂತಹ ರೂಪ ಏನಿದೆ ಅನ್ನ ನೋಡ್ತೀವಿ ಅದು ಅಖಂಡ ರೂಪ. ಖಂಡ ರೂಪ ಯಾವುದು? ಒಳಗೆ ತೋರಿದ ಮೇಲೆ ಆ ಒಂದೊಂದು ಅಗಲಲ್ಲಿ ಏನಿದೆ ಅದು ಖಂಡ ರೂಪ ಅಂತೀವಿ. ಖಂಡ ರೂಪ ಅಖಂಡ ರೂಪ ಈ ರೀತಿ ಇರ್ತಕ್ಕಂತಹ ಶ್ರೀ ತರುಣಿ ವಲ್ಲಭನ ಪರಮ ವಿಭೂತಿ ರೂಪವ ಕಂಡ ಕಂಡಲ್ಲಿ ಈ ತರದಿ ಚಿಂತಿಸುತ್ತ ಮನದಲ್ಲಿ ನೋಡು ಸಂಭ್ರಮದಿ. ಮಾನಸಿಕವಾಗಿ ಚಿಂತನೆ ಮಾಡಿದ್ದೇನೆ ಸಂಭ್ರಮದಿ. ನೀತ ಸಾಧಾರಣ ವಿಶೇಷ ಸಹಜ ಸಹ ಸಜಾತಿ ದೈದಾಹಿತವು ಸಹಜ ವಿಜಾತಿ ಖಂಡ ಖಂಡ ಬಗೆಗಳ ಮರಿಸು ಬುಧರಿಂದ. ಈ ರೀತಿ ತಿಳ್ಕೊಂಡು ನಿಜ ಅಂದು ಏನು ಭಗವಂತನ ಜ್ಞಾಪಿಸಿಕೊಳ್ಳುವುದಕ್ಕೆ ಎಲ್ಲ ಕಡೆ ಒಂದು ಸಾಧಾರಣ ರೂಪ ನಾವು ಚಿಂತನೆ ಮಾಡಿಬಿಟ್ಟು ಸಾಕು, ಹೆಚ್ಚಿನ ನಾವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಸಾಧಾರಣವಾಗಿ ಭಗವಂತ ಇಲ್ಲಿ ಜಾಗವೇ ಇಲ್ಲ ಅಂತ ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ ಬೇರೆ ಹೇಳಿದಾಗೆ ನಾವು ಸಾಮಾನ್ಯವಾಗಿ ಸಾಧಾರಣ ರೂಪಗಳನ್ನು ಚಿಂತನೆ ಮಾಡುವುದಕ್ಕೆ ನಾವು ಶ್ರೇಷ್ಠವಾಗಿರ್ತಕ್ಕಂಥ. ಅದಕ್ಕೆ ನಾವು ಅಲ್ಲಿ ಈಗ ನಮಗೇನು ಅಂತಂದ್ರೆ ಈಗ ಎಲೆಕ್ಟ್ರಿಕ್ ಲೈನ್ ಹೋಗ್ತಾರೆ, ಹೋಗ್ತಾ ಇರುವಾಗ ನಾವು ಈಗ ಎಷ್ಟು ವೋಲ್ಟೇಜ್ ಅದೇ ಎಷ್ಟು ವೋಲ್ಟೇಜ್ ಅಲ್ಲಿ ಜಾಸ್ತಿ ವೋಲ್ಟೇಜ್ ಇದ್ರೆ ಮುಟ್ಟೋದು ಬೇಡ, ಕಡಿಮೆ ವೋಲ್ಟೇಜ್ ಇದ್ರೆ ಮುಟ್ಟೋದು ಮುಟ್ಟಿದ್ರು ಪರವಾಗಿಲ್ಲ ಮುಟ್ತೀವಿ ಏನೋ. ಕಡಿಮೆ ವೋಲ್ಟೇಜ್ ಅಲ್ಲ ಒಂದು 10 ವೋಲ್ಟೇಜ್ ಇದ್ದುಕೊಂಡು ನಮ್ಮ ಪ್ರಾಣ ತಗೊಂಡಿರ್ತದೆ. ಅದಕ್ಕೋಸ್ಕರವಾಗಿ ನಮ್ಗೆ ಎಷ್ಟು ಜ್ಞಾನ ಬೇಕು ನೋಡಪ್ಪ, ಕರೆಂಟ್ ಹರಿತಾರೆ ವೋಲ್ಟೇಜ್ ತಗೊಂಡು ನಾವೇನ್ ಮಾಡಿದ್ವಿ ವೋಲ್ಟೇಜ್. ಈ ಕಡಿಮೆ ವೋಲ್ಟೇಜ್ ಮಾತ್ರ ಮುಟ್ಟಿದ್ರೆ ಮಾತ್ರ ನಾವು ಉಳಿತೀವಿ. ಕಡಿಮೆ ವೋಲ್ಟೇಜ್ ಮುಟ್ಟಿದ್ರು ಪ್ರಾಣ ಹೋಗ್ತೇವೆ, ಹೈ ವೋಲ್ಟೇಜ್ ಮುಟ್ಟಿದ್ರು ಪ್ರಾಣ ಹೋಗ್ತೇವೆ. ಹಾಗೆ ನಾವು ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಎಲ್ಲ ಕಡೆಗಿದ್ದಾನೆ ಅಂತ ತಿಳ್ಕೊಂಡ್ಬಿಟ್ಟು ಸಾಕಷ್ಟು ಸಾಕು ನಮ್ಮ ಯೋಗ್ಯತೆ ಅನುಸಾರ. ಇಷ್ಟು ಹೇಳ್ಬಿಟ್ಟು ಜಲಧರಾದಶದೊಳಗೆ ಚಲಿಸುವ ಹಲವು ಜೀವನ ನಿರ್ಮಿಸಿ ಅನ್ನು ಅದರೊಳು ಸಜಾತಿ ವಿಜಾತಿ ಸಾಧಾರಣ ವಿಶೇಷಗಳ ತಿಳಿದು ತತ್ತತ್ ಸ್ಥಾನದಲ್ಲಿ ವೆಗ್ಗಳಿಸಿ ಹಬ್ಬಿದ ಮನದಿ ಪೂಜಿಸು ಪೂಜಿಸುತ್ತ ಹಲವು ವ್ಯಾಪ್ತನ ರೂಪಗಳ ನೋಡುತ್ತಲಿ ಹಿಗ್ಗುವುದು. ಜಲಧರಾದಶದೊಳಗೆ ಇನ್ನ ಆಕಾಶದೊಳಗೆ ಮೇಘದೊಳಗೆ ಸಮುದ್ರದೊಳಗೆ ಅಲ್ಲಿ ಸಂಚಾರ ಮಾಡ್ತಕ್ಕಂಥ ಹಲವು ಜೀವನ ನಿರ್ಮಿಸಿದ ವಾಯುವ್ಯಾನ್ ಆರಣ್ಯಾನ್ ಗ್ರಾಮ್ಯಾಸ್ತಿ ಎಲ್ಲ ಜೀವರಾಶಿಗಳು ಆಕಾಶದಲ್ಲಿ ಸಂಚಾರ ಮಾಡ್ತಕ್ಕಂಥವು ಕೆಲವು, ಸಮುದ್ರದಲ್ಲಿ ಇರ್ತಕ್ಕಂಥವು ಕೆಲವು, ಈ ರೀತಿ ಇರ್ತಕ್ಕಂಥದ್ದು ಮೇಘದೊಳಗೆ ಇರ್ತಕ್ಕ ಈ ಮಳೆ ಬರೋ ಕಾಲಕ್ಕೆ ಕಪ್ಪೆಗಳು ಮೀನುಗಳೆಲ್ಲ ಉದುರ್ತವೆ ಮೇಘದಿಂದ. ಆ ರೀತಿ ಇರ್ತಕ್ಕಂಥವು ಹಲವು ಜೀವನ ನಿರ್ಮಿಸಿಹನು ಅದರಳು ಅದನ್ನು ಕೊಡಲು ಸಜಾತಿ ವಿಜಾತಿ. ಈಗ ಮೀನಿನ ಜಾತಿಗೆ ಸೇರಿರೋದು ಎಷ್ಟೋ ಇದ್ದಾವೆ, ಕಪ್ಪಿ ಜಾತಿಗೆ ಸೇರಿರೋದು ಎಷ್ಟೋ ಇದ್ದಾವೆ. ಅದರಲ್ಲಿ ಅದು ಅದೆಲ್ಲ ಒಂದೇ ಅಂತ ಹೇಳ್ತೀವಿ. ವಿಜಾತಿ ಮೀನು ಕಪ್ಪಿ ಜಾತಿ ಬೇರೆ, ಸಜಾತಿ ವಿಜಾತಿ ಸಾಧಾರಣ ವಿಶೇಷಗಳ ತಿಳಿದು ತತ್ತತ್ ಸ್ಥಾನದಲ್ಲಿ ವ್ಯಕ್ತರಿಸಿ ಹಬ್ಬಿದ ಮನದಿ ಪೂಜಿಸುತ್ತ ಪ್ರತಿಯೊಂದು ಪದಾರ್ಥದಲ್ಲಿ ಭಗವಂತನ ಪೂಜೆಯನ್ನು ಮಾಡಬೇಕು. ಏನು ಅದಕ್ಕೇನು ಮಣಿಮ್ಯಾರು ಕೂಡಿಸಿ ಅದಕ್ಕೇನು ಅಭಿಷೇಕಾದ್ರೆ ಮಾಡಬೇಕೇನು ಅಲ್ಲ. ಪರಮಾತ್ಮನ ಪೂಜೆ ಯಾವುದು, ಪ್ರಾಣಿಗಳಲ್ಲಿ ಮಾಡಬೇಕಾದ ಕ್ರಮ ಯಾವುದು, ದೊಡ್ಡವರಲ್ಲಿ ನಮಸ್ಕಾರ ಆದಿಯು ಪ್ರಾಣಿಗಳಲ್ಲಿ ಅದಕ್ಕೆ ಅನ್ನಾಹಾರಾದಿಗಳನ್ನು ಕೊಟ್ಟು ಸ್ವಾಮಿ ನೀನು ಪ್ರೀತನಾಗುವುದೇ ಪೂಜಾ. ಯವಸಾದ್ರೆ ದೊಡ್ಡ ಪ್ರಾಣದಲ್ಲಿ ಹೇಳ್ತಾನೆ ಈ ಪಶುಗಳಿಗೆ ಅದಕ್ಕೆ ಹುಲ್ಲು ಹಾಕಿ ಅಲ್ಲಿ ಪರಮಾತ್ಮನ ಪ್ರೀತಿ ಪಡಿಸ್ತೀವಿ. ಈ ರೀತಿ ಯಾರ್ಯಾರಿಗೆ ಯಾವುದನ್ನು ಕೊಡಬೇಕು ಅದನ್ನು ಕೊಟ್ಟು ಪ್ರೀತಿ ಪಡಿಸಿ ಪರಮಾತ್ಮನ ಪ್ರೀತಿ ಪಡಿಸ್ತೀವಿ. ನಿನ್ನೆ ಹೇಳಿದೆ ನಾವು ಬರು ಕೊಡೋದೇ ಜಾಸ್ತಿ, ಒಳಗೆ ದೇವರದ ರೀತಿ ಮಾಡೋದು ಒಂದಾದ್ರೆ ಬರಗ ಕೊಡುವುದೇ ವಿಪರೀತ ಇರ್ತಕ್ಕಂಥ. ಹಾಗೆ ನಾವು ದೇವರನ್ನ ಕಾಣಬೇಕಾದ ಎಲ್ಲಿ, ಸಕಲ ಪ್ರಾಣಿಗಳಲ್ಲೇ ಕಾಣಿ. ಅದನ್ನೇ ಆಚಾರ್ಯ ಹೇಳಿದ್ದಾರೆ, ನಾನಾ ಜನಸ್ಯ ಶುಶ್ರೂಷ ಕರ್ಮ ಅಧ್ಯಾ ಕರ್ಮಿತು ಆರು ವೃಕ್ಷೇ ಮುನಿಯೋ ಯೋಗ ಕರ್ಮ ಕಾರಣ ಮುಚ್ಚತೆ ಯೋಗಾರೂಢಸ್ಯ ತಸ್ಯವ ಸಮ ಕಾರಣ ಮುಚ್ಚತೆ ಅಂತ ಹೇಳ್ತಾ ಕೃಷ್ಣ ಭಗವದ್ಗೀತೆಯಲ್ಲಿ. ಮೋಕ್ಷಕ್ಕೊಂದು ಏಣಿ ಅದು ಏಣಿ ಯಾವುದು, ಕರ್ಮ ಕಾರಣ ಮುಚ್ಚತೆ ಅಂತ ಹೇಳ್ತಾರೆ ಕರ್ಮ. ಅಷ್ಟೇ ಸಾಕು ನಮಗೆ ವೇದೋಕ್ತವಾದ ಕರ್ಮ ಅಂತ ಹೇಳ್ಬಿಡ್ತೀವಿ ನಾವು. ಆದ್ರೆ ಆಚಾರ್ಯರು ಅಲ್ಲಿ ತಾತ್ಪರ್ಯ ಹೊರಡದೆ ಹೋಗಿದ್ದಿದ್ರೆ ನಾವು ಯಥಾ ಪ್ರಕಾರವಾಗಿ ವೇದೋಕ್ತ ಕರ್ಮಗಳನ್ನೇ ಹೇಳ್ಬಿಡ್ತಿದ್ರು. ಆಚಾರ್ಯ ಏನ್ ಹೇಳಿದ್ರು, ಅಯ್ಯೋ ದಡ್ಡ ಅದಲ್ಲ ಅಂದ್ಬಿಟ್ಟು ಯಾವುದು ನಾನಾ ಜನಸ್ಯ ಶುಶ್ರೂಷ, ನಾನಾ ಜನಗಳೇನಿದ್ದಾರೆ ನಿನ್ನ ಕೈಲಾದಷ್ಟು ಅವರಿಗೆ ಸೇವಾದಿಗಳನ್ನು ಮಾಡಿ ಅವರಿಗೆ ಉಪಕಾರಾದಿಗಳನ್ನು ಮಾಡಿ ತಸ್ಯ ಪ್ರಾಣ ಉಪಕಾರಿಂದ ತುಷ್ಟೋಭವತಿ ಕೇಶವ ಅಂತ ತಾತ್ಪರ್ಯಗಳಾಚರಣೆ. ತಸ್ಯ ಪ್ರಾಣ ಉಪಕಾರೇನು ತುಷ್ಟೋಭವತಿ ಕೇಶವ, ಒಂದು ಪ್ರಾಣಿಗೆ ನಿನ್ನಿಂದ ಉಪಕಾರವಾದಾಗ ಭಗವಂತ ಪ್ರೀತನಾಗ್ತಾನೆ. ನೀ ದೇವರಿಗೆ ಇಟ್ಟಾಗ ಅಲ್ಲ, ನಾವು ಮಾಡಬೇಕಾದ ದೇವರನ್ನು ಎಲ್ಲಿ ನೋಡಬೇಕು? ಪ್ರಾಣಿಗಳ ತಸ್ಯ ಪ್ರಾಣ ಉಪಕಾರೇನು. ಅದರಿಂದ ಇದರ ಗೀತಾ ತಾತ್ಪರ್ಯ ವಾಚ್ಯಾಚಾರ ಅಂದಾಗ ಬೆಳಗ್ಗೆ ಎದ್ದ ಮೇಲೆ ಸಾಯಂಕಾಲದೊಳಗಾಗಿ ನಮ್ಮಿಂದ ಒಂದು ಪ್ರಾಣಿಗೆ ಹೆಚ್ಚಿಂಚಿತ್ ಉಪಕಾರವಾಗಿದೆ ಅದೇ ರೆಕಾರ್ಡ್. ನಾವು ತಿಂದಿದ್ದಲ್ಲ, ಗಂಟೆಗಟ್ಟಲೆ ಜಪ ಮಾಡಿದ್ದಲ್ಲ, ಪೂಜೆ ಮಾಡಿದ್ದಲ್ಲ, ಇವ್ಯಾವೂ ಬರಲ್ಲ ಲೆಕ್ಕ. ಒಂದು ಪ್ರಾಣಿಗೆ ಏನಾದರೂ ಕೊಟ್ಟಿದ್ದ ಪಕ್ಷದಲ್ಲಿ ಆಗ ಪರಮಾತ್ಮ ಅಲ್ಲಿ ಪ್ರೀತನಾಗ್ತಾ ಇದ್ದಾನೆ. ಆದ್ರೆ ಇವೆಲ್ಲ ಬೇಕಿಲ್ಲೇನು ಅಂತ ಒಂದು ಒಂದು ಇವೆಲ್ಲ ಬೇಕಿಲ್ಲೇನು ಅಂತಂದ್ರೆ ದೇವರ ಜ್ಞಾಪಕ ಬರುವುದಕ್ಕೆ ಪ್ರತಿಮೆ ಅಷ್ಟೇ. ಪ್ರತಿಮೆ ಅಂತಕ್ಕಂಥದ್ದು ಏನದೆ, ಪ್ರತಿಮೆಯೇ ದೇವರಲ್ಲ. ಓಂ ನ ಪ್ರತೀಕೆ ನಹಿ ಸಹ ಓಂ ಅಂತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಪ್ರತಿಮೆಯೇ ದೇವರಲ್ಲ, ಪ್ರತಿಮೆಯಲ್ಲಿ ದೇವರಿದ್ದಾನೆ. ಎಲ್ಲ ಕಡೆ ಇದ್ದಾನೆ. ತಮ್ಮ ಸಲೀಲಂಬ ಹಿಂಚೆ ಹೇಳ್ತಾರೆ ಭಾಗವತದಲ್ಲಿ. ಆಕಾಶ, ಭೂಮಿ, ನೀರು, ಅಗ್ನಿ, ಗಾಳಿ, ಮರ, ಗಿಡ, ಬಳ್ಳಿಗಳು, ಹರಿತಕ್ಕಂತಹ ನದಿಗಳು, ಪರ್ವತಗಳು, ಸಮುದ್ರಗಳು, ಹರೇ ಶರೀರ, ಪರಮಾತ್ಮ ಶರೀರ ಪ್ರತಿಮೆಗಳು ಇವೆಲ್ಲ. ವ್ಯಕ್ತಿಂಚ ಭೂತಂ ಪ್ರಣಮೇದ ಅನನ್ಯ ಹಂತ. ನೀವು ಹೋಗ್ಬಿಟ್ಟು ಅಲ್ಲಿ ಬೇರೆ ಇಲ್ಲದೆ ಸಾಕಾಗ ನಮಸ್ಕಾರ ಹಾಕುತ್ತ ಹೇಳಿ. ನಾವು ಎಲ್ಲ ಕಡೆಗೆ ಹಾಕ್ಲಿಕ್ಕೆ ಆಗ್ತೇವೆ ನಮ್ಮ ಕೈಯಲ್ಲಿ, ಆಗಲ್ಲ. ದೇವರ ಜ್ಞಾಪಕ ಬರ್ತೀನಿ ಮೊದಲು ಬರಲ್ಲ. ಅದಕ್ಕೋಸ್ಕರವಾಗಿ ದೇವರ ಪ್ರತಿಮೆಯನ್ನು ನೋಡಿದಾಗ ದೇವರ ಜ್ಞಾಪಕ ಬರ್ತೇವೆ. ಅಲ್ಲೂ ಬರಲ್ಲ, ತಿಳ್ಕೊಂಡಿದ್ದೇ ಬರ್ತೇನೆ. ಅಲ್ಲೇನು ಒಳಗೆ ದೇವರ ಒಳಗೆ ದೇವರ ಜ್ಞಾಪಕ ಬರಲ್ಲ, ಅದನ್ನೇ ದೇವರನ್ನು ತಿಳ್ಕೊಂಡ್ಬಿಡ್ತೀವಿ. ತನುವನಾರಂಭವನು ಸತಿಸುತ ಮನಧನಾದಿಗಳೆನ್ನದೆಂಬುವ ದುನದಿ ಮೊದಲಾದು ಗಗನ ಸತ್ತೀರ್ಥವೆಂಬುವುದು ಅನಲ ಲೋಹಾದಿ ಪ್ರತೀಕಾಚರಿಯ ದೇವರ ಪೂಜೆ. ಸುಜನರ ಮನುಜ ರಹುಜೆಂಬುವುದು ಗೋಖರನ ಅವನೊಂದು ಹೆಸರು ತತ್ತಿಟ್ಟುಕೊಂಡಿರುತ್ತಿರ್ತಾನೆ. ಅದರಿಂದ ಈ ರೀತಿ ಇರುವುದರಿಂದ ದೇವರ ಜ್ಞಾಪಕ ಬರುವುದಕ್ಕೆ ಪ್ರತಿಮೆ ಅಷ್ಟೇ ಹೊರತು ಪ್ರತಿಮೆಯೇ ಅಲ್ಲ ದೇವರು. ಅದಕ್ಕೋ ಹಾಗೆ ದೇವರ ಜ್ಞಾಪಕ ಬರುವುದಕ್ಕೆ ಯಾವುದಾದರೆ ನಾಮಸ್ವಾಮಿ ತಯಾ ತಸ್ಯ ಸ್ಮರಣಂ ಜಾಯತೆ ಯಥಾಶ್ರಷ್ಟ ತಾತ್ಪರ್ಯವಾಗಿ ಆಚಾರ ಮಾತು. ಪರಮಾತ್ಮನ ಸ್ಮರಣೆ ಬರುವುದಕ್ಕೆ ಯಾವುದಾದರೆ ಏ ಪ್ರತಿಮೆ ಆಗ್ಬೇಕು ಅಂತಲ್ಲ, ಪ್ರಸಿದ್ಧವಾದ ರಾಮಕೃಷ್ಣಾದಿ ರಾಮಗಳೇ ಆಗ್ಬೇಕು ಅಂತಕ್ಕಂಥದ್ದಲ್ಲ. ಮೊನ್ನೆ ಹೇಳಿ ಹಂದಿಯನ್ನು ನೋಡಿದ್ವಿ, ನೋಡ್ತಿಲ್ಲಕ್ಕೇನೆ. ನಮಗೆ ಯೋಗ್ಯತೆ ಇದ್ದರೆ, ಭಗವದ್ ಅನುಗ್ರಹವಾಗಿದ್ದರೆ, ಆಗ ನಮಗೆ ಪುಣ್ಯ ಕೊಡಬೇಕು ಅಂತ ಅವರು ಇಚ್ಛಾ ಇದ್ದರೆ ಇಷ್ಟು ಸ್ಫೂರ್ತಿ ತಂದುಕೊಡ್ತೇನೆ ಸ್ವಾಮಿ. ನಮ್ಮ ಸ್ವಾಮಿ ವರಾಹ ರೂಪವನ್ನು ಸ್ವೀಕಾರ ಮಾಡಿಕೊಂಡು ಹಿರಣ್ಯಾಕ್ಷನ ಸಂಹಾರ ಮಾಡಿ ಭೂಮಿಯನ್ನು ಬ್ರಹ್ಮದೇವರು ತಂದುಕೊಡ್ತಲ್ಲ. ಇದು ಪಾಪದಿಂದ ಹುಟ್ಟಿದ ಹಂದಿ, ಪಾಪದಿಂದ ಹುಟ್ಟಿದ ಹಂದಿಯನ್ನು ನೋಡಿ ವರಾಹ ರೂಪಿಯಾದ ಭಗವಂತನ ಜ್ಞಾಪನ. ಇದು ಸ್ಮರಣೆ. ಸ್ಮರಣೆ ಅಂತಕ್ಕಂಥದ್ದು ಒಂದು ವಸ್ತುವನ್ನು ನೋಡಿ ಇನ್ನೊಂದು ವಸ್ತುವನ್ನು ಸ್ಮರಣೆ. ಈಗ ಪರಸ್ಪರಕ್ಕೆ ಹೋಗಿರ್ತಾರೆ ಅಥವಾ ಮಾವು ಹೋಗೇ ಬಿಟ್ಟಿರ್ತಾರೆ. ಆಗ ಅವರು ಹೋದ ಮೇಲೆ ಕೆಲವು ದಿವಸ ಅವ್ರು ಪೂಜಾಗ ಹೋಗ್ತಿದ್ರು, ಅವ್ರ ಜ್ಞಾಪಕ ಆಗ್ತಿರ್ತೇವೆ. ಅವ್ರು ಹಾಕೊಂಡ ಬಟ್ಟೆ ನೋಡಿದ್ರೆ ಅವ್ರ ಜ್ಞಾಪಕ ಆಗ್ತಿರ್ತೇವೆ. ಅವ್ರು ಮಾತಾಡ್ತಾ ಇದ್ದು ನೋಡಿದ್ರೆ ಅದು ಜ್ಞಾಪಕ ಆಗ್ತಿರ್ತೇವೆ. ಅವ್ರು ಎಲ್ಲೆಲ್ಲಿ ಓಡಾಡ್ತೆ ಇವೆಲ್ಲ ನೋಡಿ ಅವ್ರು ಇಲ್ಲದೆ ಹೋದ್ರು ನಾವು ಹ್ಯಾ ಜ್ಞಾಪಿಸ್ಕಿರ್ತಿತ್ತು ನೋಡಿ, ಹ್ಯಾ ಜ್ಞಾಪಿಸ್ಕೊತಿರ್ತೀವಿ. ಹಾಗೆ ಭಗವಂತನ ಜ್ಞಾಪಕ ನಾವು ಯಾವುದೇ ಆಗಿ ಏನಕ್ಕೆ ಏನೋ ಪ್ರಕಾರದ ಭಗವಂತನ ಜ್ಞಾಪಕ. ಅದಕ್ಕೋಸ್ಕರ ಯಾವುದರಿಂದ ದೇವಸ್ಮರಣ ಅದೇ ನಾಮ ಅನ್ನುಕಾದ ನಾಮ ಯತಃ ತಮಸ್ಮರಣ ಜಾಯತೆ ತದೇವ ನಾಮನ್ನು. ಅದಕ್ಕೆ ಭಗವಂತ ತಾನು ಕುದುರೆಯಾದ, ಹಂತಿಯಾದ, ಕನಕದಾಸರ ಕಂಡ್ರೆ ನಾಯಿಯಾಗಿ ಬಂದ, ಹಾವಾಗಿ ಬಂದ. ನಮಗಾದ್ರೆ ಪಾಪ, ಅವನಿಗೆ ಪಾಪ ಏನು? ಪರಮಾತ್ಮನ ಯಾಕೆ ನನ್ನ ಭಕ್ತರು ನನ್ನನ್ನು ಹುಡುಕೊಂಡು ಬಹಳ ಗುಡಿ ತನಕ ಹೋಗುವಂತ ಕಷ್ಟ ಕೊಡಬಾರದು ಭಕ್ತರಿ? ಎಲ್ಲಿ ನನಗೆ ಮೀನಾದ, ಮೀನಾಗ್ತಿಲ್ಲಕ್ಕೆ ಯಾಕೆ ವಾಸನೆ? ಮೀನು ಮೀನಾದಾಗ ಮೀನನ್ನು ನೋಡಿ ನನ್ನ ಜ್ಞಾಪಿಸ್ಕೊಳ್ಳಿ. ಮತ್ಸ್ಯ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಅವತಾರ ಮಾಡಿ ಸತ್ಯವ್ರತರಾಜನ್ನು ಉದ್ಧಾರ ಮಾಡಿದ, ಅವನ ಮಧುಕೈಚವರು ಸಂಹಾರ ಮಾಡಿದ ಅಂತಕ್ಕಂತಹ ಜ್ಞಾಪಕ ಬಂದ್ಬಿಟ್ಟೆ ಸಾಕು. ನಮ್ಮ 106 ಜನ್ಮದ ಪಾಪ ಪರಿಹಾರ ಆ ರೀತಿಯಾಗಿ. ಅದಕ್ಕೆ ನಾಮ ಸ್ಮರಣೆ ಎಂದರೆ ಹೊತ್ತು ನಾಮ ಪಠನ ಇತ್ಯರಿಂದ ಕಲಿಯುಗದೊಳ ಹರಿನಾಮವ ನೆರೆದರೆ ಕುಲ ಕೋಟಿಗಳು ಉದ್ಧರಿಸುವಂತ ಹೇಳಿ. ಹಾಗಾದ್ರೆ ಪಠನೆ ಬೇಕಿಲ್ಲ ಏನು ಅಂದ್ರೆ, ಪಠನೆ ಮಾಡ್ತಾ ಮಾಡ್ತಾ ಒಮ್ಮೆ ಆದ್ರೂ ಬರಲಿ ಅಂತಷ್ಟೇ. ಒಂದು ಈಗ ಒಂದು ಅನೇಕ ಲಾಟ್ರಿ ಟಿಕೆಟ್ ತಗೋತಾರೆ, ಒಂದೇ ತಗೋತಾರೆ. ಯಾಕೆ ತಗೊಂಡ ಒಂದೊಂದ್ರೆ ಅಲ್ಲ, ಒಂದು 106 ಟಿಕೆಟ್ ತಗೊಂಡ ಒಂದನ್ನ ಬರಲಿ ಅಂತಷ್ಟೇ. ಒಂದನ್ನ ಬರಲಿ 100 ಟಿಕೆಟ್ ಬರಲ್ಲ ರಾತ್ರಿ, ಒಂದನ್ನ ಬರಲಿ ಅಂತ ಯಾರು ಬಹಳ ತಗೋತಾರೆ. ಹಾಗೆ ನಾವು ಯಾಕೆ ಓಂ ಶ್ರೀ ಕೃಷ್ಣಾಯಮ ಓಂ ರಾಮ ರಾಮಾಯಮ ಯಾಕೆ ಅಂತೇಳ್ಬೇಕು? ಒಂದು 100, 200, 300 ಜಪ ಮಾಡು, ಒಂದು ಸಲವಾಗು ಕೃಷ್ಣ ಅವತಾರದ ಕಥೆ ಜ್ಞಾಪಕ ಬರಲಿ, ರಾಮನ ಜ್ಞಾಪಕ ಬರಲಿ ಅಂತ ಅಷ್ಟೇ ಹೋಗ್ತಿಲ್ಲ. ನಾವು ಇನ್ನೂ ಜಪ ಮಾಡಿ ರಾಮಕೃಷ್ಣನ ಜ್ಞಾಪಕ ಬರದೆ ಹೋದ ಪಕ್ಷದಲ್ಲಿ ಕರೆದಲ್ಲಿ ಜಪ ಮಾಡಿ ಬಾಯಲ್ಲಿ ಮಂತ್ರವು ಅರಿವೆ. ಆಗ ನಾವು ಜನಕ್ಕೆ ಟೋಪಿ ಹಾಕ್ತೀವ ಹಾಕ್ತೀವಿ ಹೊತ್ತಿನ ನಮ್ಮ ನಾವೇ ಟೋಪಿ ಹಾಕ್ತೀವಿ. ಒಟ್ಟು ಬುದ್ಧನೇ ಆತ್ಮನ ಆತ್ಮ ಅನ್ನೋ ಅಷ್ಟೇ ಭಾಗವತ ವಾಕ್ಯ. ನಮ್ಮ ನಾವು ಉದ್ಧಾರ ಮಾಡ್ಕೋಬೇಕು ಆತ್ಮನ ಅಂದ್ರೆ ಮನಸ್ಸಿನಿಂದ ಅಂತ ಅರ್ಥ ಮಾಡಿದ್ದಾನೆ. ಆದ್ದರಿಂದ ಈ ರೀತಿ ಹೇಳ್ಬಿಟ್ಟು ವ್ಯಾತಿ ತತ್ವ ಸ್ಥಾನದಲ್ಲಿ ಲೆಗ್ಗಲಿಸಿ ಹಬ್ಬಿದ ಮನವಿ ಪೂಜಿಸು, ಮನಸ್ಸಿನ ಪೂಜೆ ಮಾಡಲು. ಪೂಜೆಗೇನು ಪದಾರ್ಥ ಬೇಕಿಲ್ಲ, ಅಲ್ಲೇನು ಮನದೊಳಗೆ ಸುಂದರ ಪದಾರ್ಥವನ್ನು ನಡೆದುಕೊಂಡು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ನಾವು. ಒಳ್ಳೆ ಗುಲಾಬಿ ಗಿಡ ನೋಡಿ, ಗುಲಾಬಿ ಗಿಡ ನೋಡ್ತಿರ್ಲಿಕ್ಕೆ ಒಳ್ಳೆ ಹೂ ಅರಳುತ್ತೆ ಮೇಲೆ. ಸ್ವಾಮಿ ನಿಂಗೆ ಸಮರ್ಪಣೆ, ಯಾಕೆ ಆ ಗಿಡ ನಿನ್ನ ಪ್ರತಿಮೆ ಗಿಡ, ಅವನ ಪ್ರತಿಮೆ ಏನೇ ಬೇರೆ ಅಲ್ಲೇ ಅಲ್ಲ, ಆ ಪ್ರತಿಮೆಗೆ ಆ ಹೂ ಅದೇ ಕೃಷ್ಣ ನೀನು ಪ್ರೀತನ. ಒಂದು ಪಕ್ಷಿ ಹಣ್ಣು ತಿಂತಾ ಇತ್ತು, ತಿಂತಾ ಇರುವಾಗ ಸ್ವಾಮಿ ಅಂತರ್ಯಾಮಿ ಅದು ನೀನು ಪ್ರೀತನ ಅಲ್ರಿ, ನಾವೇ ಬೆಳೆಸಿವ ಅದನ್ನ ಮರನ. ಯಾರದೋ ಮರದಾಗ ಹಣ್ಣು ತಿಂತ ಇದ್ರೆ ನಮಗೇನು ಅಂದ್ರೆ ಅದೇ ಮತ್ತೆ ಇರೋದು ನಮ್ಮ ಆಚಾರ ಸಿದ್ಧಾಂತ. ಯಥಾ ಕಾಲ ಮನುಷ್ಯಾದ್ಯಯಿ ಭೋಕ್ಷ್ಯಮಾನ ಕಾರಣ ಗ್ರಾಮಸ್ಥ ಮುಂದೆ ಹೇಳ್ತಾ ಇದ್ದಾರೆ ಜಗನ್ನಾಥದಾಸು. ಸಮರ್ಪಣೆ ಮಾಡಲಿಕ್ಕೆ ದೇವ್ರ ಮನೆಯೊಳಗೆ ಕೂತಿರ್ಬೇಕು, ದೇವ್ರ ಎದುರಿಗೆ ಕೂತಿರ್ಬೇಕು, ಪದಾರ್ಥಗಳು ಇರಬೇಕು. ಅಲ್ಲೋ ಕಾರಣ ಗ್ರಾಮಸ್ಥ ಪ್ರಾಣಿಗಳು ಏನೇನು ಮಾಡುವ ಕರ್ಮಗಳು ಪರಮಾತ್ಮನ ಪೂಜಾ ಅಂತ ಸಮರ್ಪಣವಾಗುತ್ತೆ. ನಾವು ಹೀಗಂದ್ರೆ ಏನು, ಏ ಇದೆಲ್ಲ ರುಜುವಿನ ಅಧಿಕಾರ ನಮಗಲ್ಲ ಅಂತ ಹೇಳಿದ್ರು. ನಮಗೇ ಮತ್ತೆ ಏನು ನಮ್ಮ ಅಧಿಕಾರ, ನಮಗೇನೇನು ಅಧಿಕಾರ ಇಲ್ಲೇ ಇಲ್ಲ. ಸುಮ್ಮನೆ ಅವ್ರು ಮಾಡ್ತಾನೆ ಅಂತ ನಾವು ಮಾಡ್ತಿರ್ಬೇಕಷ್ಟೇ. ಈ ರೀತಿಯ ನಮ್ಮನ್ನು ಬ್ಲೈಂಡ್ ಆಗಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಆದ್ದರಿಂದ ಹಾಗಲ್ಲ, ಪರಮಾತ್ಮನ ಸ್ಮರಣೆ ಎಲ್ಲರೂ ಅಧಿಕಾರಿಗಳು. ಆಕಾಶ ನೋಡ್ಲಿಕ್ಕೆ ನೂಕು ನುಗ್ಲೇ ಹತ್ತಿತ್ತು ನಮಗೆ, ಏನಪ್ಪ ಆಕಾಶ ನೋಡ್ಬೇಕು ಸ್ವಲ್ಪ ಪಕ್ಕಕ್ಕೆ ಸರ್ಕೋ ಅಂತ ಯಾರ್ದನ್ನ ಹೇಳ್ತೀವಿ, ಎಲ್ಲಿಂತ ಅಲ್ಲೇ ಆಕಾಶ ಕಾಣ್ತಿರುವಾಗ. ಹಾಗೆ ಭಗವಂತನ ಸ್ಮರಣೆಗೆ ಎಲ್ಲರೂ ಅಧಿಕಾರಿಗಳು. ಕೆಲವು ಅಧಿಕಾರಿಗಳು ಕೆಲವರು ಉಂಟು ಅದನ್ನು ಹೇಳಿದಾರಷ್ಟೇ ಹೊತ್ತು. ಪರಮಾತ್ಮನ ಸ್ಮರಣೆ ಯಾರಾದ್ರೂ ಹೇಳಿ, ಕಿರಾತ ಹೂನ ಅಂದ್ರೆ ಪುಲಿಂದ ಪುಲ್ಕಸ ಆಬೀರ ತಂಕ ಯಮನ ಶಕಾದೇಹ ಏ ಅನೇಕ ಪಾಪ ಎದುಪಾಸ್ತಾಸ ಸಿದ್ಧಂತಿ ತಸ್ಮೈ. ಈ ರೀತಿಯ ಒಬ್ಬ ಚಂಡಾಲನಾಗಿರ್ತಕ್ಕಂಥವ್ರು ಭಗವಂತನ ಈ ರೀತಿ ಸ್ಮರಣೆ ಮಾಡ್ತಾ ಇದ್ದ ಪಕ್ಷದಲ್ಲಿ ಈ ರೀತಿ ಸ್ಮರಣೆ ಮಾಡದೇ ಇರ್ತಕ್ಕಂತಹ ಬ್ರಾಹ್ಮಣಿಗಿಂತಲೂ ಉತ್ತಮ ಅಂದ್ರೆ ಪ್ರಹ್ಲಾದ್ ವಿಪ್ರ ದ್ವಿಷಗಣಯಿತು ಅರವಿಂದನಾದ ಪಾದಾರವಿಂದ ಯುವಕ ಸ್ವಭಚಂಬರಿಷ್ಟಂ ಮನ್ನೆ ತದದ್ವಿತ ಮನೋ ವಚನಾತ್ಮಗೇಹ ಪ್ರಾಣ ಪುನಾಚಿ ಸಕಲಂ ನೋಡಿ ಪೂರ್ಣಿಮಾನ ಅಂದ್ರೆ ಪ್ರಹ್ಲಾದರಾದ್ರೆ ಭಾಗವತ. ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ತಿಳಿದು ತತ್ತತ್ ಸ್ಥಾನಗಳು ಎಗ್ಗಳಿಸಿ ಹಬ್ಬಿದ ಮನದಿ ಪೂಜಿಸು. ಅಲ್ಲಿ ಪದಾರ್ಥ ಬೇಕು ಅಂತಿಲ್ಲ, ಮನಸ್ಸಾಗ ಪೂಜಾ ಮಾಡ್ತಾ ಹೋಗಳು. ಅವರ ವ್ಯಾಪ್ತನ ರೂಪಗಳನ್ನು ನೋಡು ತಲೆ ಹಿಕ್ಕು, ಎಲ್ಲ ಅವನ ರೂಪ ನೋಡಿದ್ದು ನೀನು. ಪ್ರತಿಮ ಸಾಲಿಗ್ರಾಮ ಗೋ ಅಭ್ಯಾಗತ ಅತಿಥಿ ಶ್ರೀ ತುಳಸಿ ತಿಪ್ಪಲ ಯತಿ ಮನಸ್ಥ ಗೃಹಸ್ಥ ಒಟ್ಟು ಯಜಮಾನ ಸ್ವಪನ ಜನ ಪೃಥ್ವಿ ಜನ ಸಿಕ್ಕಿ ಪವನ ತಾರಾ ಪಥ ನವಗ್ರಹ ಯೋಗ ಕರಣ ಭಕ್ತಿ ಸಿತಾಸಿತ ಪಕ್ಷ ಸಂಕ್ರಮಣ ಅಧಿಷ್ಠಾನ. ಈ ರೀತಿ ಇವೆಲ್ಲೂ ಕೂಡ ಇಲ್ಲಿ ಪ್ರತಿಭೆ ಸಾಲಿಗ್ರಾಮ ಗೋ ಅಭ್ಯಾಗತ ಅಂದ್ರೆ ನಾವು ಕರೆದು ಹೊಂದಿರ್ತಕ್ಕಂಥವರು, ಕರೀದೇನೆ ಊಟದ ಸಮಯ ಬಂದಿರ್ತಕ್ಕಂಥವರು ಅತಿಥಿಗಳು. ಅಲ್ಲಿ ಶ್ರೀ ತುಳಸಿ ಅದು ಈ ಅಶ್ವತ್ಥ ವೃಕ್ಷ ಆಮೇಲೆ ಯತಿಗಳು ವಾನಪ್ರಸ್ಥರು ಗೃಹಸ್ಥರು ಒಡ್ಡುಗಳು ಯಜಮಾನ ಸ್ವಪನ ಜನ ಪೃಥ್ವಿ ಅಪ್ಪು ಆಮೇಲೆ ಅಗ್ನಿ ಆಮೇಲೆ ಗಾಳಿ ಆಕಾಶ ಆಮೇಲೆ ತಾರಾಗಣ ನಕ್ಷತ್ರಗಳು ನವಗ್ರಹಗಳು ಯೋಗ ಕರಣ ಭಾತಿಥಿ ಸಿತಾಸಿತ ಪಕ್ಷ ಸಂಕ್ರಮಣ ಮತ್ತು ಇವೆಲ್ಲೂ ಪರಮಾತ್ಮನ ಆಸಕ್ತಿ ಯೋಗ್ಯವಾಗಿರ್ತಕ್ಕಂತಹ ಪ್ರತಿನಿಧಿ ಅಂತ ತಿಳ್ಕೊಂಡು ಹೇಳ್ತಾರೆ. ಅದನ್ನು ಸಾಯಂಕಾಲ ಹೇಳ್ತೀವಿ. ಪವಯತಿ ಮನಸ್ಥ ಗೃಹಸ್ಥ ವಧು ಯಜಮಾನ ಸ್ವಪರ ಜನ ಪೃಥ್ವಿ ಜನ ಸಿಕ್ಕಿ ಪವನ ತಾರಾಪಥ ನವಗ್ರಹ ಯೋಗ ಕರಣ ಪತಿ ಸಿತಾಸಿತ ಪಕ್ಷ ಸಂಕ್ರಮಣವನಧಿಷ್ಠಾನ. ಆ ವಿಭೂತಿ ರೂಪದಲ್ಲಿ ಕೂಡ ವಿಶೇಷವಾದ ಸನ್ನಿಧಾನ ಇಂತಿಂತಹ ತೆರಳು ಉಂಟು. ಪ್ರತಿಮೆ ಪರಮಾತ್ಮನ ಪ್ರತಿಮೆಗಳು, ಪ್ರತಿಮೆಗಳಲ್ಲಿ ಎಂಟು ವಿಧವಾಗಿರ್ತಕ್ಕಂತಹ ಪ್ರತಿಮೆಗಳು ಅಂತ ಹೇಳ್ತಾ ಇದ್ದಾರೆ. ಸಾಲಿಗ್ರಾಮ ಗೋ, ನಾವು ಯಾರಾದರೂ ಆಹ್ವಾನ ಕೊಟ್ಟು ಬಂದಿರ್ತಕ್ಕಂಥವರು, ಆಹ್ವಾನ ಕೊಡದೆ ಅನಿರೀಕ್ಷಿತವಾಗಿ ಬಂದಿರ್ತಕ್ಕಂಥವರು ಅತಿಥಿಗಳು ಶ್ರೀ ತುಳಸಿ. ಅದಾದ್ಮೇಲೆ ಈ ಅರಳಿಮರ ಆಮೇಲೆ ಯತಿಗಳು ವಾನಪ್ರಸ್ಥರು ಗೃಹಸ್ಥರು ಒಟ್ಟು ಯಜಮಾನ ಸ್ವ ಪರಜನ ನಮ್ಮವರು ಮತ್ತು ಬೇರೆಯವರು ಪೃಥ್ವಿ ಅಪ್ಪು ತೇಜಸ್ಸು ವಾಯು ಆಕಾಶ ನವಗ್ರಹಗಳು ನಕ್ಷತ್ರಗಳು ಯೋಗ ಕರಣ ಆಮೇಲೆ ತಿಥಿ ಶಿವ ಶುಕ್ಲಪಕ್ಷ ಕೃಷ್ಣಪಕ್ಷ ಸಂಕ್ರಮಣ ಇವೆಲ್ಲೂ ಪರಮಾತ್ಮನ ವಿಶೇಷ ಸನ್ನಿಧಾನಗಳು. ವಿಶೇಷ ಸನ್ನಿಧಾನ ಇವುಗಳನ್ನು ಸ್ಮರಣೆ ಮಾಡುವುದರಿಂದ, ಅವುಗಳ ಉಚ್ಚಾರ ಮಾಡುವುದರಿಂದ, ಆ ಸ್ತೋತ್ರಾದಿಗಳನ್ನು ಮಾಡುವುದರಿಂದ ಪರಮಾತ್ಮ ಬೇಗ ಪ್ರೀತನಾಗ್ತಾನೆ ಅಂತ ತಿಳ್ಕೊಂಡು ಅದನ್ನು ಹೇಳ್ಬಿಟ್ಟು ಇದರಲ್ಲಿ ವಿಶೇಷ ಸನ್ನಿಧಾನ ಉಳ್ಳೋ ಪರಮಾತ್ಮನು. ಅದಕ್ಕೆ ನಾವು ಪ್ರತಿನಿತ್ಯವೂ ಸಂಕಲ್ಪ ಮಾಡುವಾಗ ತಿಥಿ ನಕ್ಷತ್ರ ವಾರ ಯೋಗ ಕರಣ ಇವೆಲ್ಲ ಯಾಕೆ ಹೇಳಬೇಕು ಅಂದರೆ ಪರಮಾತ್ಮನ ವಿಶೇಷ ಸನ್ನಿಧಾನ ಉಳ್ಳದ್ವು ಅಂತ ತಿಳ್ಕೊಂಡು ಆ ರೀತಿ ಸ್ಮರಣೆ ಮಾಡಿ ಆ ಐದು ರೂಪಿ ಆಗಿರ್ತಕ್ಕಂತಹ ಪರಮಾತ್ಮನಿಗೆ ನಮ್ಮ ಆಯುಷ್ಯನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಆವಿರ್ಯಜ್ಞ ಅದಕ್ಕೋಸ್ಕರವಾಗಿ ಸಂಕಲ್ಪಾದಿಗಳು. ಇನ್ನು ಪರಮಾತ್ಮ ಹೇಗಿದ್ದಾನೆ, ಕಾಲ ಕಾಂಚನದೊಳಗೆ ಶೋಭಿಪ ಆದಿತೇಯಾಶ್ಯನ ತೆರದಿ ಲಘುಮೀಧವನು ಪ್ರತಿದಿನದಿ ಸಾಧು ಗ್ರಾಮದೊಳಗಿಪ್ಪ 5,000 ಮೇಲೆ 35,500 ರೂಪದಿ ಭೂಜನಗಳ ಅಭಿಮಾನಿ ದಿವಿಜರಳಿಪ್ಪ ನನ ಭರತ. ಇನ್ನ ಸಾಲಿಗ್ರಾಮದಲ್ಲೂ ಕೂಡ ಪರಮಾತ್ಮ 5,535 ರೂಪಗಳಿಂದ ಪರಮಾತ್ಮ ಇದ್ದಾನೆ. ಹೇಗಿದ್ದಾನೆ, ಕಾದ ಕಾಂಚನದೊಳಗೆ ಈ ಬಂಗಾರವನ್ನು ಕಾಸು ಬಿಡ್ತು ಅಂತಂದ್ರೆ ಹೇಗೆ, ಮೊದಲೇ ಪ್ರಕಾಶ ಅದರ ಕಾಸು ಬಿಡ್ತು ಅಂದ್ರೆ ಇನ್ನೂ ಹೆಚ್ಚಿನ ಪ್ರಕಾಶ, ಅಗ್ನಿ ಒಳಹೊಕ್ಕು ಪ್ರಕಾಶ ಹೆಚ್ಚಿ ಆಗ್ತದೆ. ಹಾಗೆ ಪರಮಾತ್ಮನು ಎಲ್ಲ ಕಡೆಗೆ ಇದ್ದರೂ ಕೂಡ ಸಾಲಿಗ್ರಾಮದಲ್ಲಿ ಅಷ್ಟು ವಿಶೇಷವಾದ ರೂಪಗಳಿಂದ ಇದ್ದು ಅಲ್ಲಿ ಪರಮಾತ್ಮನ ಪೂಜಾದಿಗಳನ್ನು ಮಾಡ್ತಕ್ಕಂಥವರಿಗೆ ಜ್ಞಾನಭಕ್ತಿಯಾದರೂ ಕೊಟ್ಟು ರಕ್ಷಣೆ ಮಾಡ್ತಾನೆ. ಸಾಲಿಗ್ರಾಮ ಶಿರಾಕ್ ಪರಿಶ್ರಮ ಏ ಗುರುವಂತಿ ದಿನೇ ದಿನೇ ಅಂತ ಹೇಳ್ತಾರೆ. ಸಾಲಿಗ್ರಾಮ ಸ್ಪರ್ಶವನ್ನು ಪೂಜೆ ಮಾಡಬೇಕು ಅಂತ ಯಾರು ಪ್ರತಿನಿತ್ಯವೂ ಸ್ಪರ್ಶ ಮಾಡ್ತಾರೆ ಅಂಥವರು ತಮ್ಮ ಕೈಯನ್ನು ನಮ್ಮ ತಲೆ ಮೇಲೆ ಹಿಡಿದಂತ ಇಂದ್ರಾದಿ ದೇವತೆಗಳು ಅಪೇಕ್ಷೆ ಪಡ್ತಿರ್ತಾರೆ. ಶ್ರೀರಮಣ ಪ್ರತಿಮೆಗಳೊಳಗೆ 13 ಅಧಿಕವಾಗಿಪ್ಪ ಮೇಲೈನೂರು ರೂಪವ ಧರಿಸಿ ಇಪ್ಪನು ಆಹಿತಾಚರದಿ ದಾರು ಮಥನವ ಕೈಯೇ ಪಾವಕ ತೋರುವಂತೆ ಪ್ರತೀಕ ಸುರರುಳು ತೋರು ತಿಪ್ಪನು ದತ್ತದಾಕಾರದಲ್ಲಿ ನೋಡ್ಬರಿಗೆ. ಇನ್ನು ಪರಮಾತ್ಮ ಪ್ರತಿಮೆಗಳೊಳಗೆ ಎಷ್ಟು 513 ರೂಪದಿಂದ ಧರಿಸಿ ತಾನು ಇದ್ದಂತೆ. ಈ ರೀತಿಯ ಆಹಿತ ಪ್ರತಿಮೆಗಳು ತಿಳ್ಕೊಂಡು ಹೇಳ್ತಂದ್ರೆ ಪ್ರತಿಷ್ಠೆ ಮಾಡಲ್ಪಟ್ಟ ಪ್ರತಿಮೆಗಳು ಈ ರೀತಿ ಇರ್ತಕ್ಕಂಥದ್ದು. ರಹಿತ ದಾರು ಮಥನವ ಕೈಯೆ ಅಂದ್ರೆ ಹೇಗೆ ಅಲ್ಲಿ ನಮ್ಗೆ ಯಾಕೆ ಕಾಣಿಸ್ತಾ ಇಲ್ಲ ಅಂತಂದ್ರೆ ಈ ಒಂದು ಕಟ್ಟಿಯ ಮೇಲೆ ಕಟ್ಟಿಯೊಳಗೆ ಅಗ್ನಿ ಇದ್ದೇ ಇರ್ತದೆ. ಅಗ್ನಿ ಯಾವಾಗ ಬರುತ್ತೆ, ಇನ್ನೊಂದು ಕಟ್ಟಿಯನ್ನಿಟ್ಟು ಮಥನ ಮಾಡಿದಾಗ ಆಗ ಅಲ್ಲಿ ನಮ್ಗೆ ಅಗ್ನಿ ಇರ್ತಕ್ಕಂಥ ಬರ್ತೀವಿ. ಇಲ್ಲಿ ನಾವೇನ್ ಮಾಡ್ಬೇಕಾಗಾರೆ, ಈ ಪ್ರತಿಮಾಗಳಲ್ಲಿ ದೇವರಿದ್ರು ಕೂಡ ನಮ್ಗೆ ಯಾಕೆ ಲಭ್ಯವಾಗ್ತಾ ಇಲ್ಲ ಅಂದ್ರೆ ದಾರು ಮಥನ ಕೈಯೇ ನಮ್ಮ ಬಿಂಬನನ್ನ ಅಲ್ಲಿ ಚಿಂತನೆ ಮಾಡಬೇಕು. ಪ್ರತಿಮಾಗಳೆಲ್ಲ ಬರೇ ಪ್ರಯೋಜನವಿಲ್ಲ, ಪ್ರತಿಮಾಗಳಲ್ಲಿ ನಮ್ಮ ಬಿಂಬನನ್ನ ಅಲ್ಲಿ ಆವಾಹನಾದಿಗಳನ್ನು ಮಾಡಿದಾಗ ಆಗ ಅಲ್ಲಿ ಪರಮಾತ್ಮ ಸನ್ನಿಹಿತನಾಗಿ ನಮ್ಮ ಫಲಗಳನ್ನು ಕೊಡ್ತಾ ಹೋಗ್ತಾನೆ. ಅಂದ್ರೆ ಭಗವದ್ ರೂಪಗಳು ಐಕ್ಯ ಚಿಂತನೆ, ಪ್ರತಿಮಾದಲ್ಲಿರುವ ಭಗವದ್ ರೂಪದೊಂದಿಗೆ ನಮ್ಮ ಬಿಂಬನನ್ನ ಐಕ್ಯ ಚಿಂತನೆ, ಇದೇ ದೊಡ್ಡ ಪೂಜಾ ಅಂತ ರಾಜ ಬ್ರಹ್ಮಾಂಡಾಂತ ಬಹಿಷ್ಠಾನ ಅಧಿರೂಪಾಣಿ ಸರ್ವಶಃ ಆತ್ಮಹೃತ್ಬಗೇನ ಐಕ್ಯ ಚಿಂತನ ಪರಮಾರ್ಥನು, ಅದೇ ದೊಡ್ಡ ಪೂಜೆ. ಅದನ್ನು ಗೋಪಾಲದಾಸರು ಎನ್ನ ಬಿಂಬನೆ ಸರ್ವ ಬಿಂಬನೆ ಅಂತೆಂದರಿಗುಂಟು. ಇನ್ನು ಪ್ರತಿಬಿಂಬಗಳ ಭಿನ್ನತೆ ತಿಳಿದು ಯಾವುದೇ ವಸ್ತುವನ್ನು ನೋಡು ಅಲ್ಲಿ ನಮ್ಮ ಬಿಂಬ ತದ್ರೂಪ ತನ್ನಾಮಕನಾಗಿದ್ದಾನೆ ಅಂತ ಬಿಂಬನನ್ನು ಚಿಂತನೆ. ಈ ರೀತಿಯಾಗಿ ಸಕಲ ವಸ್ತುಗಳಲ್ಲಿ ಚಿಂತನೆ ಮಾಡಿದಾಗ ಆಗ ಭಗವಂತ ತನ್ನ ದರ್ಶನ ಕೊಟ್ಟೇ ಕೊಡ್ತಾನೆ. ಯಾಕೆ, ನನ್ನನ್ನು ನೋಡಬೇಕು ಅಂತಕ್ಕಂತಹ ಅಪೇಕ್ಷೆ ಬಹಳ ಇದೆ, ಆದ್ದರಿಂದ ಆಗ ಕೊಡ್ತಾನೆ. ಹಾಗೆ ನಮ್ಮ ಬಿಂಬನನ್ನು ಮರೆತು ಮಾಡಿರ್ತಕ್ಕಂತಹ ಕರ್ಮಗಳಲ್ಲೂ ಲೆಕ್ಕ. ಬಿಂಬನನ್ನು ಮರೆತು ಮಾಡಿರ್ತಕ್ಕಂತಹ ಕರ್ಮ ಹೇಗೆ ಅಂತಂದ್ರೆ, ಅಕೌಂಟ್ ನಂಬರ್ ಹಾಕದೆ ದುಡ್ಡು ಕಟ್ಟಿದಾಗ ಅಷ್ಟೇ. ಅಕೌಂಟ್ ನಂಬರ್ ಹಾಕ್ತೇನೆ, ನಾವು ದುಡ್ಡು ಕಟ್ಟಿಬಿಟ್ರೆ ದುಡ್ಡು ಹೇಗೆ ಹೋಗಿಬಿಡ್ತೇವೆ. ಹಾಗೆ ನಾವು ಯಾವುದೇ ಭಗವಂತ ರೂಪದಲ್ಲಿ ಯಾವುದರಲ್ಲೇ ಆದರೂ ನಮ್ಮ ಬಿಂಬ ಅಲ್ಲಿ ತದ್ರೂಪ ತನ್ನಾಮಕನಾಗಿದ್ದಾನೆ ಅಂತ ಎಷ್ಟೆಷ್ಟು ಜ್ಞಾಪಕ ಬರ್ತಾ ಹೋಗ್ತೀನಿ, ಅಷ್ಟೊತ್ತು ನಮಗೆ ಬಿಂಬನ ಅನುಗ್ರಹವಾಗ್ತಾ ಹೋಗ್ತೀನಿ. ಯಾಕೆ ಅಂದ್ರೆ ಒಳಗಿದ್ರೆ ನಮಗೆ ಅನುಗ್ರಹ ಮಾಡಬೇಕಷ್ಟೇ ಹೊತ್ತು ಹೊರಗಲ್ಲ, ಒಳಗಿದ್ದೇ ಮಾಡಬೇಕು. ಯಾಕೆ, ಒಳಗ ಅಂತರ್ಯಾಮಿಯ ಜೀವಯೋನಃ ಪ್ರಚೋದಯಾಚೆ, ಒಳಗೆ ಸರ್ವೇಂದ್ರಿಯಗಳಿಗೆ ಪ್ರೇರಕನಾಗಿದ್ದಾನೆ, ಬುದ್ಧಿ ಪ್ರೇರಕನಾಗಿದ್ದಾನೆ. ನಾವು ಮಾಡಿರ್ತಕ್ಕಂತಹ ಕರ್ಮಗಳನ್ನು ಒಳಗೆ ಕಳಿತಾನೆ. ಹಾಗೆ ನಾವು ಈ ಹಾಲು ಬೇಕಾದ್ರೆ ಆಕಳು ಹೊಟ್ಟೆಗೆ ಹಾಕಿದಾಗ ಅದರಲ್ಲಿರೋ ದೋಷ ತೆಗೆದುಬಿಟ್ಟು ಹಾಲು ಹಾಳು ಮಾಡ್ತೇನೆ. ಹಾಗೆ ಭಗವಂತನು ಹೊತ್ತೇನೆ, ನಾವು ಕರ್ಮಗಳನ್ನು ಹೊರಗಡೆ ಸಮರ್ಪಣೆ ಮಾಡಬಾರ್ದು. ಸಂಧ್ಯಾವಂತೆ ಮಾಡುವವರು ನೋಡಿ, ನಾವು ಮಂತ್ರಾಸ್ತಿ ನೀರು ಬಿಟ್ಟು ಹೊರಗಡೆ ಪಾಪಗಳನ್ನು ಸಮರ್ಪಣೆ ಮಾಡಲ್ಲ. ಆ ಒಂದು ನೀರಿನಲ್ಲಿ ಅಭಿವರ್ತಿಸಿ ನಾವು ಪಾನ ಮಾಡ್ತೀವಿ. ಪಾನ ಮಾಡಿ ಯಾತಕ್ಕೆ ಮಾಡಬೇಕು, ಒಳಗೆ ತಗೋಬೇಕಲ್ಲ ಅಂತಂದ್ರೆ ಒಳಗೆ ಅದನ್ನು ಶುದ್ಧಿ ಮಾಡ್ತಾನೆ ದೇವರು, ಒಳಗೆ ಅದನ್ನು ಶುದ್ಧಿ ಮಾಡ್ತೇನೆ. ಹಾಗೆ ಎಲ್ಲಿ ಶುದ್ಧಿ ಆಗಬೇಕು ಅಲ್ಲಿ ಕೊಡೋದಿಲ್ಲ, ಹೊರಗಡೆ ನಾವು ಸಮರ್ಪಣೆ ಮಾಡ್ತಾ ಹೋಗ್ತೀವಿ. ಪುಣ್ಯಕರ್ಮವೂ ಅಷ್ಟೇನೆ, ಎರಡು ಬಿಂಬನಾದ ಶ್ರೀಹರಿಗೆ ಪುಣ್ಯ ಪಾಪ ವ್ಯಂಜಕ ಬಿಂಬಕ್ರಿಯೆತಿ ಜ್ಞಾನಮೇ ಉಪಯಾಗ. ನಮ್ಮದು ಮಂತ್ರಾಸ್ತಿ ಬೇಕಿಲ್ಲ, ನೀವು ಬೇಕಿಲ್ಲ, ಎರಡು ಏನು, ಈ ಒಳಗೆ ಬಿಂಬಕ್ರಿಯ ಅಭಿವ್ಯಕ್ತವಾಗಿದೆ ಸ್ವಾಮಿ, ಇದು ನಿನ್ನ ಕ್ರಿಯ, ನೀನು ಪ್ರೀತರಾಗು ಅಂದ್ಬಿಟ್ಟೆ ಮುಗದೇ ಹೋಗ್ತದೆ. ನಮ್ಮ ತಲೆ ಕೇಳು ಈ ರೀತಿಯಾಗಿ ತಿಳಿದುಕೊಂಡಾಗ ಆಗ ನಮಗೆ ಅಲ್ಲಿ ಭಗವದ್ ದರ್ಶನಾದಿಗಳು ಆಗ್ತಾ ಹೋಗ್ತದೆ. ಯಾಕೆ, ಸಾಲಿಗ್ರಾಮದಲ್ಲಿ ವಿಶೇಷವಾದ ಸನ್ನಿಧಾನವಾದ್ದರಿಂದ, ಸಾಲಿಗ್ರಾಮದಲ್ಲಿ ಆವಾಹನಾದಿಗಳಿಲ್ಲ, ಅಲ್ಲಿ ಐಕ್ಯ ಚಿಂತನೆ. ಪ್ರತಿಮಾಗಳಲ್ಲಿ ಆವಾಹನಾದಿಗಳು ಅಂತಕ್ಕಂಥದ್ದುಂಟು. ಅಂದ್ರೆ ಆವಾಹನ ಅಂತ ಮಾಡಿದಾಗ ಆಗ ದಾರು ಮಥನವರಿಗೆ ಮೊನ್ನೆ ಹೇಳಿದ್ರೆ, ಯಾವಾಗ ಒಂದು ಬೆಂಕಿ ಕಟ್ಟಿ 100 ವರ್ಷ ಇಟ್ಟು ಕಟ್ಟಿ ಮೇಲೆ ಬೆಂಕಿ ಹಾಕ್ತಾರ, ಮತ್ತೆ ಯಾವ ಸ್ವಲ್ಪ ಅದಕ್ಕೆ ತಾಕ್ಷಿ ಗೀಚಿ ಬಿಡ್ತು ಅಂದ್ರೆ ಅಗ್ನಿ ಉತ್ಪತ್ತಿ ಆಗ್ತೀವಿ. ಹಾಗೆ ನಾವು ಭಗವದ್ ಅನುಗ್ರಹವಾಗಬೇಕಾದ್ರೆ ಭಗವದ್ ದುರ್ಗಗಳ ಐಕ್ಯ ಚಿಂತನೆಯೇ ಅದೇ ಯೋಗ ಅಂತ ಕಬೀರ್ದೇವರು. ಯೋಗಾಧ್ಯಾತ್ಮಿಕಂ ಮತ್ತು ನಿಶ್ರೇಯಸಾಯಿನೆ, ಅಧ್ಯಾತ್ಮ ಯೋಗ ಬೇರೆ, ಈ ಬರೇ ಯೋಗ ಬೇರೆ. ಇವರೆಲ್ಲ ಬರೀ ಪ್ರಾಣ ಅಪಾನ ದಾನ ಉದಾನ ಸಮಾನ ಈ ಪಂಚ ಪ್ರಾಣರ ಯೋಗವನ್ನು ತಿಳಿಸ್ತಾ ಇದ್ದಾರೆ. ಆದರೆ ಅದರಲ್ಲ ಮುಖ್ಯವಾಗಿ ಭಗವತ್ ರೂಪಗಳ ಐಕ್ಯ ಚಿಂತನೆ. ಕರ್ಣ ನಿಯಾಮಕನು ತಾರು ಉಪಕರಣದೊಳಗೆ 52,000 ರೂಪಗಳನ್ನು ಧರಿಸಿ ಇರುತ್ತಿಹನು ತದ್ರೂಪ ನಾಮಗಳರಿತು ಪೂಜಿಸುತ್ತಿಹರ ಪೂಜೆಯ ನಿರುತ್ತ ಕೈಗೊಂಬನು ತೃಷಾತ್ಮನು ಜಲವ ಕೊಂಬಂತೆ. ಕರ್ಣ ನಿಯಾಮಕನು ನಮ್ಮ ಸಕಲ ಇಂದ್ರಿಯಗಳಿಗೆ ಪ್ರೇರಕನಾಗಿದ್ದಾನೆ. ಇಂದ್ರಿಯಗಳಿಗೆ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಎಲ್ಲದಕ್ಕೂ ನಿಯಾಮಕನಾಗಿದ್ದಾನೆ. ತಾನು ಒಳಗಿದ್ದು ಸರ್ವೇಂದ್ರಿಯಗಳನ್ನ ತಾನು ನಿಯಂತ್ರಣ ಮಾಡ್ತಾ ಇದ್ರು. ನಾವು ಹೊರಗಿನಿಂದ ನಾವು ನಿಯಂತ್ರಣ ಮಾಡಬೇಕು ಅಂತ ಹೋಗ್ತಾ ಇದೀವಿ, ನಮ್ ಕೈಲಿ ಆಗಲ್ಲ. ಅದೇ ಮೊನ್ನೆ ಹೇಳಿದಾಗೆ ಈ ಕಾರ್ ವೇಗವಾಗಿ ಹೋಗ್ತಾ ಇರುವಾಗ ಅದ್ರ ವೇಗ ತಡೆಯಲಿಕ್ಕೆ ಎದುರುಗಡೆ ಒಂದು ಮರ ದಿಮ್ಮೆ ಇಟ್ಟು ನಿಲ್ಲಲ್ಲ, ಒಂದು ಬಂಡೆ ಇಟ್ಟು ನಿಲ್ಲಲ್ಲ, ಡ್ಯಾಶ್ ಹೊಡಿತದೆ, ಅದಕ್ಕೂ ಅಪಾಯವಾಗ್ತದೆ. ಆದ್ರೆ ಒಳಗಿರೋ ಚಾಲಕ ಎಷ್ಟೇ ವೇಗವಾಗಿ ಹೋಗ್ತಾ ಇದ್ರು ತಾನು ಬ್ರೇಕ್ ಒತ್ತಿಬಿಡ್ತು ಅಂದ್ರೆ ಸುರಕ್ಷಿತವಾಗಿ ಇಟ್ಟಿರ್ತೀವಿ. ಆಗ ನಾವು ನಮ್ಮ ಇಂದ್ರಿಯಗಳನ್ನ ನಮ್ಮ ಪ್ರಯತ್ನದಿಂದ ಹೊರಗಡೆಯಿಂದ ನಿಯಂತ್ರಣ ಮಾಡ್ಲಿಕ್ಕೆ ಹೋಗ್ತೀವಿ. ಆಗ ಹೊರಗಡೆ ನೀನು ಅಕಸ್ಮಾತ್ ಜನಗಳ ಭಯದಿಂದ ಜನಕ್ಕೋಸ್ಕರವಾಗಿ ನೀನು ನಿಯಂತ್ರಣ ಮಾಡಲು ಮನಸ್ಸು ಅದನ್ನು ಅಪೇಕ್ಷಿಸುತ್ತೆ ಎಂದು ಹೇಳಿ ಕೃಷ್ಣ. ವಿಷಯ ವಿವರ್ತಂತೆ ನಿರಾಹಾರಸ್ಯ ದೇಹಿನ ಅದಲ್ಲ ಕರ್ಮೇಂದ್ರಿಯಾನು ಸಂಯಮ್ಯ ಯಾಸ್ತೆ ಮನಸ್ಸಾಸ್ತವನ್ ಇಂದ್ರಿಯಾರ್ಥಾ ವಿಮೂಢಾತ್ಮ ಮಿಥ್ಯಾಚಾರ ಸೌಚ್ಯತೆ ಅಂತ ಹೇಳಿದ. ಕರ್ಮೇಂದ್ರಿಯಗಳನ್ನ ಕೈ ಕಾಲು ಬಾಯಿ ಬುಧ ಉಪಸ್ಥ, ಈ ಕರ್ಮೇಂದ್ರಿಯಗಳನ್ನ ಬಲಾತ್ಕಾರವಾಗಿ ನಿಗ್ರಹ ಮಾಡುತ್ತೆ. ಯಾಕೆ ಜನ ಏನು ತರೋ ಏನು ಅಂತ ತಿಳ್ಕೊಂಡು ಜನಕ್ಕೋಸ್ಕರವಾಗಿ ಭಯಕ್ಕೋಸ್ಕರವಾಗಿ ಇದು ಪಾಪಕರ್ಮ ಎನ್ನುವ ಭಾವನೆಯಿಂದ ಬಲಾತ್ಕಾರವಾಗಿ ನಿಯಂತ್ರಣ ಮಾಡ್ತಾನೆ. ಆದ್ರೆ ಮನಸ್ಸು ಅದನ್ನು ಅಪೇಕ್ಷೆ ಮಾಡ್ತಾನೆ. ಈ ಮಿಥ್ಯಾಚಾರ ಅಂತ ಕೃಷ್ಣ ಏಕಾದಶಿಯ ಜಾಗರದಲ್ಲಿ ದ್ವಾದಶಿಯ ಪಾರಣೆಯ ಚಿಂತೆ ಅಂತ ಹೇಳಿದ್ದಾರೆ ವಿಜಯದಾಸು. ಅಂದಾಗ ಅದು ಮಿಥ್ಯಾಚಾರ, ಅದಕ್ಕೋಸ್ಕರವಾಗಿ ಮತ್ತೆ ಹೊರಗಡೆಯಿಂದನೂ ಮಾಡ್ಲಿಕ್ಕಾಗಲ್ಲ, ಮತ್ತೆ ಹಾಗಾದ್ರೆ ಹಾಗೆ ಬಿಟ್ಟುಬಿಡ್ಬೇಕೇ ಇಂದ್ರಿಯಗಳನ್ನು ಹೊರಗಡೆ ಮಾಡಲಿಕ್ಕೆ ಈ ದೋಷ ಅಂತ ಹೇಳ್ತೀವಿ ನೀವು. ಅದಾದ್ಮೇಲೆ ಮತ್ತೆ ಹಾಗೆ ಬಿಟ್ಟು ಇನ್ನೂ ಸ್ವೇಚ್ಛೆ ಆಗ್ತಲ್ಲ ಅಂದ್ರೆ ಆಗ ಒಳಗಡೆ ಚಾಲಕ ಇದ್ದಾನೆ, ಅವನ ಅಧೀನಕ್ಕೆ ಒಪ್ಪಿಸ್ಬೇಕು. ಪ್ರತಿನಿತ್ಯ ನಮ್ಮ ಇಂದ್ರಿಯಗಳನ್ನ ಪರಮಾತ್ಮನ ಅಧೀನ ಅಂತ ಒಪ್ಪಿಸಿದಾಗ ಆಗದ ಜವಾಬ್ದಾರಿಯನ್ನು ಪರಮಾತ್ಮ ತಗೊಳ್ತಾನೆ. ನಾವು ಸಮರ್ಥರು, ನಾವು ಇಂದ್ರಿಯ ನಿಗ್ರಹ ಮಾಡ್ತೀವಿ, ನಾವು ತಿಳ್ಕೊಂಡು ಏನಾದ್ರೂ ಅಂತ ಹೇಳಿ ನಮ್ಮನ್ನು ತಗೊಂಡೋಗಿ ಒಂದು ಹಾಳು ಬಾವಿ ಕೆಳಬಿಡ್ತಾನೆ. ಅದಕ್ಕೂ ಕರ್ಣ ನಿಯಾಮಕನು ತಾನು ಉಪಕರಣದೊಳಗೆ 52,014 ರೂಪಗಳನ್ನು ಧರಿಸಿ ಒಂದೇ ಉಪಕರಣ, ನಾವು ಉಪಕರಣ ಅಂತೀವಿ. ಉಪಕರಣ ಅಂದ್ರೆ ಭಗವತ್ ಪೂಜೆಗೆ ಬೇಕಾಗಬಹುದಾದ ಕರ್ಣಗಳು, ಉಪಕರಣಗಳು. ಈ ಒಂದು ಹರಿಗಾರ್ತಿ ಇವೆಲ್ಲ ಇದೆ ಪೂಜೆಗೆ ಏನ ಅವೆಲ್ಲ ಉಪಕರಣ ಅಂತ ತಿಳ್ಕೊಂಡು ಹೇಳಿ. ಇವು ಕರ್ಣಗಳು, ಅದು ಉಪಕರಣ. ಕೈ ಕಾಲು ಎಲ್ಲ ಇದ್ದಾವೆ, ಆದ್ರೆ ಪೂಜೆಗೆ ಬೇಕಲ್ಲ ಆ ಸಾಮಾನು, ಅದಕ್ಕೆ ಉಪಕರಣ. ಆ ಉಪಕರಣದಲ್ಲಿ 52,114 ರೂಪ. ಇದನ್ನು ಶ್ರಾದ್ದವಂತವಾಗಿ ಇರ್ತಾರೆ. ಬ್ರಹ್ಮಾರ್ಪಣ, ಬ್ರಹ್ಮವಿ, ಬ್ರಹ್ಮಾಗ್ನ, ಬ್ರಹ್ಮಣಾಹುತ, ಬ್ರಹ್ಮೈವ ತೇನ ಗಂತವ್ಯಂ, ಬ್ರಹ್ಮಕರ್ಮ ಸಮಾಧಿನ ಅಂತ ತಿಳ್ಕೊಂಡು ಆ ಲಿಕ್ಕಂತಹ ಪದಾರ್ಥಗಳಲ್ಲಿ ಪರಬ್ರಹ್ಮ ಶಬ್ದವಾಕ್ಯನಾದ ಪರಮಾತ್ಮ ತಾನಿಟ್ಕೊಂಡು ತನ್ನ ಪೂಜೆಯನ್ನು ತಾನೇ ಮಾಡ್ಕೊತಾ ಇದ್ದೇನೆ. ಅದಕ್ಕೋಸ್ಕರವಾಗಿ ಸಾಮಾನ್ಯವಾಗಿ ಉಪಕರಣ ಅಂದ್ರೆ ಬರೀ ದೇವರ ಪೂಜೆ ಉಪಕರಣ ಅಲ್ಲ, ಅಡುಗೆ ಮಾಡ್ತಕ್ಕಂತಹ ಪಾತ್ರಗಳು ಉಪಕರಣ ಅಂತ. ಯಾಕೆ ನೈವೇದ್ಯಾದಿಗಳು ಅಡುಗೆ ಮಾಡಬೇಕಾದ್ದರಿಂದ ಅವೆಲ್ಲವನ್ನೂ ಕೂಡ ನ್ಯಾಯವಾಗಿ ಮನೆಯ ಗೃಹಿಣಿಯೇ ತೊಳಿಬೇಕು, ಸೂತ್ರ ಕೈಯಲ್ಲಿ ಮುಟ್ಟಿಸಬಾರದು ತಿಳ್ಕೊಂಡು. ಯಾಕೆ ಪರಮಾತ್ಮನ ಸನ್ನಿಧಾನ ಉಂಟು ಅದರಲ್ಲಿ ಕೂಡ, ಪರಮಾತ್ಮ ತಾನಿದ್ದು ಅದರಲ್ಲಿದ್ದು ತನ್ನ ಸೇವೆಯನ್ನು ತಾನೇ ಮಾಡ್ಕೊತಾ ಇದ್ದಾನೆ. ಆದರೆ 52,114 ರೂಪು ಧರಿಸಿ ಇರುತ್ತೇನು ತದ್ರೂಪ ನಾಮಗಳರಿತು ಪೂಜಿಸುತ್ತಿಹಾರ ಪೂಜೆಯ ನಿರತ ಕೈಗೊಂಬನು ತೃಷಾಕ್ಷರು ಜಲವ ಕೊಂಬಂತೆ. ಅಲ್ಲಿ ನಾನು ಮಾಡ್ತೀನಿ ಎಂಬ ಅಭಿಮಾನವೇ ಬೇಕಿಲ್ಲ, ಎಲ್ಲ ನನ್ನಲ್ಲಿದ್ದ ಪೂಜ್ಯ ಪೂಜಕ ಭಾವ, ಪೂಜ್ಯನವನೇ ಪೂಜಕನವನು ನನ್ನಲ್ಲಿದ್ದ ತಾನೇ ಪೂಜೆ ಮಾಡ್ತಾ ಇದ್ದಾನೆ, ಪ್ರತಿಮಾಗಳಲ್ಲಿದ್ದು ಸ್ವೀಕಾರ ಮಾಡ್ತಾ ಇದ್ದಾನೆ, ನಾನೇನು ನಿಮಿತ್ತ ಮಾತ್ರ ಅಷ್ಟೇ ಅಂತ ತಿಳ್ಕೊಂಡು ಪೂಜೆ ಮಾಡಿದರೆ ಆಗ ಪೂಜೆಯನ್ನ ಎಷ್ಟು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ ಅಂದ್ರೆ ಒಳ್ಳೆ ಬಿಸಿಲು ಬಂದು ನೀರಲಿಕ್ಕೆ ಆಗುತ್ತೆ. ಆಗ ಅವ್ರು ಎಷ್ಟು ಕಾತರ ಆತುರದಿಂದ ನೀರು ಕುಡಿತಾರೆ ಅಷ್ಟು ಪ್ರೀತಿಯಿಂದ ಅವರು ಪೂಜೆಯನ್ನು ತಗೋತಾರೆ. ಹಾಗಲ್ಲದೇನೆ ಅಹಂಕರಿಷೆ ನಾನು ಪೂಜೆ ಮಾಡ್ತಾ ಇದ್ದೀನಿ ಎಂಬ ಅಹಂಭಾವದ ಮಾಡಿ ಆ ಪೂಜೆ ಸ್ವೀಕಾರ ಮಾಡುವುದು ದುರ್ಜನರ ಸೇವೆಯರಲ್ಲ ಅಪ್ರತಿಮಲ್ಲ ಜಯಕ್ಕೆಲ್ಲ. ಇದಕ್ಕೆ ಪೂಜ್ಯ ಪೂಜಕ ಭಾವೇನ ಯೋ ಹರಿಂ ವ್ಯಕ್ತಿ ನೋಪಲಿಸಿ ಸಂಸಾರ ಅಂತ ಹೇಳ್ತಾರೆ ಭಾಗವತ. ಈ ರೀತಿ ಇರ್ತಕ್ಕಂಥದ್ದು ಪೂಜೆಯ ಬಿಂಬ ರೂಪನು ಈ ತೆರದಿ ಜರ ಪೊಂಬಸರ ಮೊದಲಾದ ಸುರರೊಳಗೆ ಇಂಬುಗೊಂಡಿಹ ನಿಂದರಿದು ಧರ್ಮಾರ್ಥ ಕಾಮಗಳ ಹಂಬಲಿಸದನು ದಿನದಿ ವಿಶ್ವ ಕುಟುಂಬಿ ಕೊಟ್ಟ ಕಣಾನ್ನ ಕುಚ್ಚಿದ ಕಂಬಳಿಯ ಸೌಭಾಗ್ಯವೆಂದು ಅವನ ಅಂಗ್ರಿಗಳ ಭಜಿಸು. ಪರಮಾತ್ಮ ಬಿಂಬರಾಗಿರ್ತಕ್ಕಂತಹ ಶ್ರೀಹರಿ ಈ ರೀತಿಯಾಗಿ ಜಡರಲ್ಲಿ ಮತ್ತು ದೇವತೆಗಳಲ್ಲಿ ಸುರರಲ್ಲಿ ಎಲ್ಲಾ ಚೈತನ್ಯರಲ್ಲಿ ಎಲ್ಲರೂ ತಾನು ವ್ಯಾಪ್ತನಾಗಿದ್ದ ಒಳಗಿದ್ದಾರೆ ಒಳಗಿದ್ದಾರೆ. ಅವರೇ ತನ್ನ ಪೂಜೆಯನ್ನು ಜಗತ್ತಿನಲ್ಲಿ ಎಲ್ಲವನ್ನೂ ತನ್ನ ಪೂಜೆಯನ್ನು ತಾನು ಮಾಡ್ಕೊಳ್ತಾನೆ. ಜಗತ್ತಲ್ಲಿ ಎಲ್ಲಾ ಕಡೆ ಅವನ ಪೂಜೆ ಇರ್ತಕ್ಕಂಥದ್ದು ನಡೀತಾನೆ ಈ ರೀತಿ ಇರ್ತಕ್ಕಂಥದ್ದು. ಅದಕ್ಕೆ ಹೀಗಿರುವಾಗ ಯಾರೋ ಮಾಡಿದ ಪೂಜೆಗೆ ನಾವು ಫಲ ಅಪೇಕ್ಷೆ ಮಾಡಿದ್ರೆ ಹಾಗೆ ಅಪ್ಪ ಯಾರೋ ಮಾಡಿದ ಪೂಜೆಗೆ ನಾವು ಅಪೇಕ್ಷೆ ಮಾಡಿದ್ರೆ ನಾವು ಬರ್ತೇವೆ. ಅದಕ್ಕೋಸ್ಕರವಾಗಿ ಹೀಗೆ ಅವನು ತನ್ನ ಪೂಜೆಯನ್ನು ತಾನೇ ಮಾಡ್ಕೊತಾ ಇದ್ದಾನೆ ಅಂತ ತಿಳ್ಕೊಂಡು ಧರ್ಮಾರ್ಥ ಕಾಮಗಳ ಹಂಬಲಿಸದೆ ನೀನ್ ಏನೇನು ಕೇಳಬೇಡ ದೇವರ ಧರ್ಮ ಅರ್ಥ ಕಾಮ ಯಾವುದನ್ನು ಕೇಳಬಾರದು. ಯಾವುದನ್ನು ಭಗವದ್ ಜ್ಞಾನವಾಗ್ತಾ ಹೋದಾಗ ದೇವರನ್ನು ಕೂಡ ಏನು ಕೇಳಲ್ಲ. ಇನ್ನು ಮೊದಲು ಸರಿಯಾದ ಜ್ಞಾನ ಇಲ್ಲದೆ ಹೋದಾಗ ಬೇಡಿದರೆ ಎನ್ನೊಡೆಯನ್ನ ಬೇಡುವೆ ಕಾಡಿದರೆ ಎನ್ನೊಡೆಯನ್ನ ಕಾಡುವೆ ಅಂತ ಹೇಳ್ತಾರೆ. ಪರಮಾತ್ಮನ ಬಿಟ್ಟು ಅನ್ಯ ದೇವತೆಗಳನ್ನ ನಾನು ಬೇಕಾದಾಗಲಿ ಕೇಳಲ್ಲ ಅಂತಕ್ಕಂಥ ಮೊದಲ ದೀಕ್ಷಾ ಇರು ಮೊದಲ ದೀಕ್ಷಾ ಆ ರೀತಿ. ಆಮೇಲೆ ಆ ದೀಕ್ಷಾದಿಂದ ಪರಮಾತ್ಮನನ್ನೇ ಈ ಚಿಂತನೆ ಮಾಡಿದಾಗ ಅವರು ದೇವರನ್ನು ಕೂಡ ಕೇಳಬೇಕು ಎಂಬುದು ಯಾಕೆ ಅಂತಃಕರಣ ಸಿದ್ಧಿ ಆಗುತ್ತೆ. ಹೌದು ದೇವರನ್ನು ಕೇಳಿದ ಮತ್ತೆ ನಾವು ಯಾರನ್ನು ಕೇಳಬೇಕು ಅಂತ ಒಂದು ಪ್ರಶ್ನೆ. ಬೇಡಿದರೆ ಎನ್ನೊಡೆಯನ್ನ ಬೇಡುವೆ ಕಾಡಿದರೆ ಎನ್ನೊಡೆಯನ್ನ ಕಾಡುವೆ ಕೇಳಿದಿರಿ. ಈಗ ದೇವರನ್ನೂ ಕೇಳೋದು ಬೇಡ ಅಂತಿರಲ್ಲ ಮತ್ತೆ ಯಾರನ್ನು ಕೇಳಬೇಕು. ಜ್ಞಾನ ಪರಿಪಕ್ವವಾದಾಗ ದೇವರನ್ನೂ ಕೇಳಲ್ಲ. ಯಾಕೆ ಅಂದ್ರೆ ಯಾವ ಸರಿಯೋ ಯಾವ್ದು ತಪ್ಪೋ ನಮಗ್ ಗೊತ್ತಿಲ್ಲ. ನಮಗೆ ಪಥ್ಯ ಯಾವುದೋ ಅಪಥ್ಯ ಯಾವುದೋ ಗೊತ್ತಿಲ್ಲ. ಹಸಿವು ರೀತಿ ತಾಯಿ ತನ್ನ ಶಿಶುವಿಗೆ ವಸದ ಒಲೆ ಕೊಡುವಂತೆ ತಿಳ್ಕೊಂಡು ಹೇಳಿದಾಗ ಯಾವ ಕಾಲಕ್ಕೆ ಏನು ಕೊಟ್ಟಿರ್ತವೋ ಕೊಡ್ತಾನೆ. ಆಸ್ಪತ್ರೆ ಸೇರಿದಾಗ ನಮಗೆ ಆ ಔಷಧಿ ಕೊಡಿ ಈ ಔಷಧಿ ಕೊಡಿ ನಮಗೆ ಆ ಪಥ್ಯ ಕೊಡಿ ಅಂತ ಕೇಳಿ ಕೊಡ್ತಾರೆ. ಅವ್ರು ಹೇಳ್ದಾಗ ಕೇಳಬೇಕಷ್ಟೇ. ನಾವು ಕೇಳಿದರೆ ಔಷಧಿ ಕೊಟ್ಟು ನಮ್ಮನ್ನ ರೋಗ ಪರಿಹಾರ ಮಾಡಿ ಕಳಿಸ್ತಾರೆ. ನಾವಲ್ಲಿ ನಾವು ಜಾಸ್ತಿ ಮಾಡಿದ್ರೆ ನಮ್ಮನ್ನು ಡಿಸ್ಚಾರ್ಜ್ ಮಾಡಿರ್ತಾರೆ. ಹಾಗೆ ನಾವು ಭವರೋಗದ ಆಸ್ಪತ್ರೆ ಸೇರಿದ್ದೇವೆ. ಯಾವ್ದು ಹಿತವೋ ಯಾವ್ದು ಅಹಿತವೋ ಯಾವ್ದು ಪಥ್ಯವೋ ಯಾವ್ದು ಅಪಥ್ಯವೋ ಗೊತ್ತಿಲ್ಲವೋ ಅದನ್ನ ತಿಳಿದಿರ್ತಕ್ಕಂತಹ ಭವರೋಗ ವೈದ್ಯ ತಾನು ಕೊಡ್ತಾ ಇದ್ದಾನೆ ಕೊಡ್ತಾ ಇದ್ದಾನೆ ಅಂದಾಗ ನಾನು ಯಾಕೆ ಕೇಳಬೇಕು ಅನ್ನುವ ಭಾವನೆ ಬರ್ತದೆ. ಆಗ ಈ ಭಾವನೆ ಬಂದಾಗ ಭಗವಂತನನ್ನು ನಿಜವಾದ ಅರ್ಥ ಮಾಡ್ಕೊಂಡು ವ್ಯಕ್ತಿ ದೇವರನ್ನು ಕೂಡ ಕೇಳ ಯಾಕೆ ಯಾಕೆ ಸರ್ವಜ್ಞ ಅವನಿಗೆ ಗೊತ್ತಿರಲಿ. ಸರ್ವಜ್ಞನಾದ ಪ್ರಭುವಿಗೆ ಯಾವ ಕಾಲಕ್ಕೆ ಏನು ಕೊಡಬೇಕು ಎಂಬುದು ಗೊತ್ತಿರಲಿ. ನಮ್ಮನ್ನು ತಂದಿದ್ದಾನೆ ನೀ ತಂದೇನೆ ಆ ಬಂದೆ ಅಷ್ಟೇ ಹೊತ್ತು ಇದು ಜ್ಞಾನದ ಪರಿಪಕ್ವಾವಸ್ಥೆ. ಆಗ ದೇವರನ್ನು ಕೂಡ ಕೇಳ ಮತ್ತೇನ್ ಮಾಡ್ತಾನೆ ಹಂಬಲಿಸಲು ವಿಶ್ವ ಕುಟುಂಬಿ ಕೊಟ್ಟ ಕಣಾನ್ನ ಕುಚ್ಚಿದ ಕಂಬಳಿಯ ಸೌಭಾಗ್ಯವೆಂದು ಅವನ ಅಂಗ್ರಿಗಳ ಭರಿಸು. ಅಲ್ಲ ಒಬ್ಬರು ಒಳ್ಳೆ ಸುಖವಾಗಿದ್ದಾರೆ ಮಂಚಿನಿಂದ ಬರುತ್ತಾರೆ ನಾವು ಇಲ್ಲಲ್ಲ ಅಂತ ಹಾಗೆ ತಿಳ್ಕೊಬೇಡ. ಪರಮಾತ್ಮ ಯಾಕೋ ಪಚ್ಚದವರು ಬಿಟ್ಟಿತ್ತ ನಮ್ಮನ್ನ ಪರಮಾತ್ಮ ನಮ್ಮನ್ನು ಪಚ್ಚದವರು ಬಿಟ್ಟಿರ್ತಾನೆ. ಆತ ಯಾವ ಕಾಲಕ್ಕೆ ಏನು ಕೊಟ್ಟೆ ಉಚ್ಚಿತವಾದ ಅನ್ನ ಆಮೇಲೆ ಒಂದು ಕಂಬಳಿ ಅದೇ ಸೌಭಾಗ್ಯ ಅಂತ ತಿಳ್ಕೊಂಡು ಯಾಕೆ ನಮ್ಗೆ ಯಾವ ಕಾಲಕ್ಕೆ ಏನು ಕೊಟ್ಟ ಹಿತೋ ತಿಳ್ಕೊಂಡು ಕೊಡ್ತಕ್ಕಂಥವ್ರು ಅವನೊಬ್ಬನೇ ಸುಹೃತ್ತು ಇನ್ಯಾರು ನಮಗ್ ಗೊತ್ತಿಲ್ಲ. ಅದಕ್ಕೋಸ್ಕರವಾಗಿ ಈ ರೀತಿ ಅವನು ಏನು ಕೊಟ್ಟು ಇಟ್ಟಂಗೆ ಇರುವೇನು ಹರಿಯೇ ಅಂತ ತಿಳ್ಕೊಂಡು ಚಂದ್ರ ಶಾಲೆ ಚಂದ್ರ ಕಿರಣದಿಂದ ಒಪ್ಪುವ ಅಂದದ ಮಂಚಾದವಳು ಮಲಗಿಸುವೆ ಮಂದಾರೋಧರ ನಿನ್ನ ಮಮತೆ ತಪ್ಪಲು ಧರ್ಮ ಮಂದಿರದೊಳು ತೋಟದ ದಿಂಬು ಮಾಡಿಸುವ ಇಟ್ಟಂಗೆ. ಈ ಜ್ಞಾನೆಯಲ್ಲೇ ಇದು ನಿಜವಾದ ಜ್ಞಾನ. ಭಗವಂತನನ್ನು ಅರ್ಥ ಮಾಡಿಕೊಂಡವರು ಇಂಥವ್ರ ಮೇಲೆ ಪರಮಾತ್ಮನಿಗೆ ಅತಿ ಪ್ರೀತಿಯನ್ನುಂಟು. ಇಂಥವ್ರ ಮೇಲೆ ಪರಮಾತ್ಮನಿಗೆ ಅತಿ ಪ್ರೀತಿ. ಈಗ ಮನೆಯೊಳಗೆ ಇಬ್ಬರು ಹುಡುಗರಿರ್ತಾರೆ. ಇಬ್ಬರು ಹುಡುಗರಿರುವಾಗ ಒಬ್ಬರಿಗೆ ದಿನಾ ಬೆಳಗಾಗ್ತಿದ್ದಕ್ಕೆ ಒಂದು ಡಿಮ್ಯಾಂಡ್ ಇತ್ತು ನಂಗೆ ಅದು ಬೇಕು ಇದು ಬೇಕು ಅಂತ. ಇನ್ನೊಬ್ಬರ್ಗ ಬುದ್ಧಿ ಹೊತ್ತವನು ಅವನೇನು ಅವರಪ್ಪನ್ನು ಹೊಂದಿಸಿ ಇರ್ತದೆ. ಯಾಕೆ ಅಂದ್ರೆ ನಾನೇ ಅವನಿಗೆ ಕೊಡಿಸ್ತಾನೆ ಕೊಟ್ಟೆ ಕೊಡ್ತಾನೆ ನಾನ್ಯಾಕೆ ಕೇಳಬೇಕು ಅಂತ ತಿಳ್ಕೊಂಡು ಒಂದು ದಿವಸ ಅವರಪ್ಪನ್ನು ಏನು ಕೇಳಲ್ಲ. ಇವನ್ ದಿನಾ ಡಿಮ್ಯಾಂಡ್ ಇದ್ದಿದ್ದೆ ಇವ್ ಬೈತಾನೆ ಹೊಡಿತಾನೆ ಇವನಿಗೆ ಕೊಡಿಸ್ತಾನೆ ಆದ್ರೆ ಇವನು ಅಯ್ಯೋ ಪಾಪ ಬಾಗಿದ್ದವನು ಅಂತ ತಿಳ್ಕೊಂಡು ಅವನಿಗಿಂತ ಜಾಸ್ತಿ ಕೊಟ್ಟಿರ್ತಾನೆ ಅವನಿಗಿಂತ ಜಾಸ್ತಿ ಕೊಟ್ಟಿರ್ತಾನೆ. ಹಾಗ ನಾವು ಕೂಡ ದೇವರನ್ನ ದಿನಾ ಇನ್ನು ರಥನೆ ಮಾಡಿರಲ್ಲ ಪೂಜೆ ಮಾಡಿರಲ್ಲ ಆದ್ರೆ ಡಿಮ್ಯಾಂಡ್ ಇಷ್ಟು ದೇವರದಿಗೆ ಇಟ್ಬಿಟ್ಟಿರ್ತೀವಿ. ದೇವರು ನಮ್ಗೆ ಹೇಗೆ ಅನುಗ್ರಹ ಮಾಡಬೇಕು. ಅದಕ್ಕೋಸ್ಕರವಾಗಿ ವಾಡಿಯೊಳಗೆ 24,32,000 ಮೇಲೆ 317 ನಿಮ್ಮ ರೂಪರು ಶ್ರೀ ತುಳಸಿ ದಳದಿ 161 ಪುಷ್ಪದಿ 3 ದಶ ದೀಪಗಳು 403 ಸುಮೂರ್ತಿಗಳು ದಂತಗಳು ಇರುತ್ತವೆ.